ಸ್ಥಾಪಯತಿ ಶ್ರಮಾಪಕೃತಯೇ ಕೃಪಾಪರಿಚಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ಲಸತು ಶ್ರೀಮದಾನಂದತೀರ್ಥೇಂದ್ರುಣ್ಣೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿಲಿಕೃಂತತಿ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರಣಮ್ಯ ಶಿರಸಾ ಗುರು ವ್ಯಾಕರಿಷ್ಯೇ ಯಥಾಬೋಧಂ ವಿಷ್ಣುತತ್ವ ವಿನಿರ್ಣಯಂ ಓಂ ಸದಾಗಮೈಕ ವಿಜ್ಞೇಯಂ ಸಮತೀರ್ಥಕ್ಷರಾಕ್ಷರ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ನಚ ಉಪಾಹೇ ನಚಾಯ್ತಿಗ ಉಪಾಧಿ ಭೇದಾಂಗೀಕಾರೆ ಹಸ್ತಪಾದ್ಯುಪಾಧಿ ಭೇದೇಪಿ ತದ್ಗತ ಸುಖ ದುಃಖಾದಿ ಭೋಕ್ತು ಯಥಾ ಭೇದೋ ನ ಪ್ರತೀಯತೆ ಏವಮೇವ ಶರೀರಾದಿ ಭೇದೇಪಿ ಭೋಕ್ತುರ್ಭೇದೋ ನ ದೃಶ್ಯೇತ ಸರ್ವದೇಹಗತ ದುಃಖಾದಿಕಂ ಏಕೇನೈವ ಪುಜ್ಯೇತ ಅಂತ ಹೇಳಿದರು. ಇಷ್ಟಾದ ಮೇಲೆ ಮುಂದಿನ ಭಾಗ ಅನುಸಂಧಾನಂ ನಾಮ ಅನೇನ ಸುಖೇನ ಅಹಂ ಸುಖಿ ಇತ್ಯಾದ್ಯ ಅನುಭವ ನಚ ಏವಂ ತಸ್ಮಾತ್ ಭಿದ್ಯತೆ ಇತಿ ಪ್ರಸಂಗ ವಿಪರ್ಯಯ ವ್ಯತಿರೇಕ ವ್ಯಾಪ್ತಿರೇವ ಆಶ್ರೀಯತೆ ಇತ್ಯದೋಷ ಏತೇನ ಏತದಪಿ ಪ್ರತ್ಯುಕ್ತಂ ಯಸುಖ ದುಃಖಾದಿ ವ್ಯವಸ್ಥೆಯ ಭೇದಸಿದ್ಧಿವಾಶಂಕ್ಯ ಕೇನಚಿದುಕ್ತಂ ಕೇಯಂ ವ್ಯವಸ್ಥಾ ನಾಮ ಕಿಂ ಧರ್ಮಾಣಾಂ ಭೇದ ಉತ ವಿರೋಧ ಅಥವಾ ಭಿನ್ನಾಶ್ರಯತ್ವಂ ವಾ ನಾತ್ಯಃ ಏಕಸ್ಯಾಪಿ ಅನೇಕ ಧರ್ಮಾಶ್ರಯತ್ವ ದರ್ಶನಾತ್ ನ ದ್ವಿತೀಯಃ ಸುಖಾದೀನಾಂ ಭಾವಾಭಾವ ರೂಪತ್ವಭಾವಾತ್ ಕಾರಣೋಪನಿಪಾತೆ ಸತಿ ಸಹ ಅವಸ್ಥಾನ ಸಂಭವ ಅದಾಗಬೇಕು. ಏಕಸ್ಯಾಪಿ ಅನೇಕ ಧರ್ಮಾಶ್ರಯತ್ವ ದರ್ಶನ ದ್ವಿತೀಯ ಸುಖಾದೀನಾಂ ಭಾವಾಭಾವ ರೂಪತ್ವಭಾವಾತ್ ಸುಖ ದುಃಖಗಳು ಎಂಥವು ಅಂತ ಕೇಳಿದರೆ ಭಾವಾಭಾವ ರೂಪತ್ವ ಅವಕ್ಕಿಲ್ಲ, ಭಾವರೂಪ ಅಭಾವರೂಪ. ಕಾರಣ ಉಪನಿಪಾತೆ ಸತಿ ತದ್ವ್ಯವಸ್ಥಾನ ಸಂಭವ. ಏನು ಹೇಳಿದವನು, ವಿರೋಧಗಳು ಎರಡು ವಿಧ, ಬೆಂಕಿ ತೀರಿನಂತೆ ವಿರೋಧ ಬೇರೆ, ಒಂದು ಕಾಲಕ್ಕೆ ಇನ್ನೊಂದು ಕಾಲಕ್ಕೆ ಇರ್ತಕ್ಕಂಥ ವಿರೋಧ ಬೇರೆ, ಆದ್ದರಿಂದ ಏನು ವಿರೋಧ ಬರೋದಿಲ್ಲ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ವಧ್ಯಘಾತಕ ಭಾವಶ್ಚ ಚ ಏಕಾಶ್ರಯತ್ವ ಅಪೇಕ್ಷತ್ವ. ವಧ್ಯಘಾತಕ ಭಾವಶ್ಚ ವಧ್ಯಭಾವ ಘಾತಕ ಭಾವ ಅಂದರೆ ವಧ್ಯ ಅಂದರೆ ವಧಿಸಲ್ಪಡೋದು, ವಧಿಸಲ್ಪಡೋದು. ಘಾತಕ ಅಂದರೆ ವಧಿಸೋದು. ವಧ್ಯಘಾತಕ ಭಾವಸ್ಯ ಏಕಾಶ್ರಯತ್ವ ಅಪೇಕ್ಷತ್ವ. ವಧ್ಯಘಾತಕ ಅಂತಿದ್ದಾನೆ, ಒಬ್ಬನು ವಧ್ಯ ಇದ್ದಾನೆ ಕೊಲ್ಲಲ್ಪಡ್ತಾನೆ, ಘಾತಕ ಇದ್ದಾನೆ ಕೊಲ್ತಾನೆ. ಅವರಿಬ್ಬರು ಕೂಡ ಸಾಯುವ ವಧ್ಯನಾದ ಸಾಯೋದು ಯಾವಾಗ ಅವನೇಟು ಅವನ ಮೇಲೆ ಬಿದ್ದಾಗ ಮಾತ್ರ. ಆ ರೀತಿಯಾದಂಥ ಏಕಾಶ್ರಯತ್ವ ಬೇರೆ. ವಧ್ಯಘಾತಕ ಇಬ್ಬರು ವಿರೋಧಿಗಳೇ, ಆದರೆ ಒಂದು ಕ್ಷಣಕ್ಕೆ ಏನಾಗುತ್ತೆ, ಅವರಿಬ್ಬರು ಕೂಡ ಒಂದೇ ಕ್ಷಣ ಇರಬೇಕಾಗುತ್ತೆ, ಅದು ಸಾಯೋದಲ್ಲ ಅವನು. ನ ತೃತೀಯ ಆ ರೀತಿಯಲ್ಲಿ ಈ ಸುಖ ದುಃಖ ಆದರೆ ಎಂಥ ಪದಾರ್ಥಗಳು ಅಂತ ಕೇಳಿದರೆ ಏನಿರಬೇಕು, ಒಂದು ಕಾಲಕ್ಕೆ ಒಂದು ಕಡೆ ಇರಲೇಬೇಕಾಗುತ್ತೆ, ಜೀವನದಲ್ಲಿ ಇರಲೇಬೇಕಾಗುತ್ತೆ. ಆದ್ದರಿಂದ ಆ ರೀತಿ ಇರೋದಾದರೆ ಬ್ರಹ್ಮನಿಗೆ ಏನಾಗುತ್ತಾಗ ದುಃಖಾದಿಗಳ ಪ್ರಸಕ್ತಿ ಬರಲೇಬೇಕಾಗುತ್ತೆ. ಈಗ ಕೊಂದವನಿಗೆ ರಕ್ತದ ಹತ್ತುತ್ತಲ್ಲ ಮೈಗೆ ಆ ಟೈಪ್ ಆಲೇಪಾರ ಬಂತ ಇಲ್ಲೋ, ನಿಮ್ಮ ಬ್ರಹ್ಮನಿಗೆ ಯಾವುದೇ ರೀತಿಯಲ್ಲಿ ಲೇಪ ಬಂದೇ ಬರೋದ್ರಿಂದ ಜೀವೇಶ್ವರಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ನ ತೃತೀಯ ಅನ್ಯೋನ್ಯಾಶ್ರಯತ್ವ ಪ್ರಸಂಗಾದಿತಿ. ಮೂರನೇದು ಸರಿಯಲ್ಲ, ಅನ್ಯೋನ್ಯಾಶ್ರಯತ್ವ ದೋಷ ಬರ್ತಾ ಇದೆ. ಮೂರು ಹೇಳಿದ್ರು ಭಿನ್ನಾಶ್ರಯತ್ವ ಮತ್ತು ವಿರೋಧ ಅಥವಾ ಭಿನ್ನಾಶ್ರಯತ್ವ. ಭಿನ್ನಾಶ್ರಯತ್ವ ಅಂತ ಕೇಳಿದರೆ ಭೇದ ಸಿದ್ಧಿಯಾದ ಮೇಲೆ ಆಶ್ರಯ, ಆಶ್ರಯ ಸಿದ್ಧಿಯಾದ ಮೇಲೆ ಭೇದ, ಅದಕ್ಕೆ ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ಭಿನ್ನ ಅನ್ನೋ ಪದ ಒಪ್ಪಿಕೊಳ್ಳೋದು ಯಾವಾಗ ಅವನು, ಉಪಾಧಿ ಬಂದಾದ ಮೇಲೆ. ಅದು ಬಂದೇ ಇಲ್ಲ ಆದ್ದರಿಂದಾಗಿನೇ ಅನ್ಯೋನ್ಯಾಶ್ರಯತ್ವ ಪ್ರಸಂಗಾದಿತಿ. ವ್ಯವಸ್ಥಾ ಶಬ್ದೇನ ಅನುಸಂಧಾನ ಭಾವಾಭಾವಯೋಹೋ ವಿವಕ್ಷಿತತ್ವಾ ಅದಕ್ಕೆ ಹೇಳಿದರು. ಒಟ್ಟು ವ್ಯವಸ್ಥಾ ಶಬ್ದಕ್ಕೆ ಅನುಸಂಧಾನ ಭಾವ, ಅನುಸಂಧಾನ ಅಭಾವ, ಇದು ನಮ್ಮ ಒಟ್ಟ ಅಭಿಪ್ರಾಯ. ಅನುಸಂಧಾನ ಭಾವ, ಅನುಸಂಧಾನ ಅಭಾವ, ಅದು ಯಾವುದಕ್ಕೆ, ಯಾವಾಗ ಐಕ್ಯ ಇದ್ರೆ. ಐಕ್ಯ ಇದ್ರೆ ಎಷ್ಟೇ ದೂರ ಇದ್ರು ಕೂಡ ಐಕ್ಯ ಬಂತು. ಉದಾಹರಣೆಗೆ ಈ ಊರಲ್ಲಿ ಒಬ್ಬರಿದ್ದಾರೆ ತಂದೆ ತಾಯಿಗಳು, ಮಗ ಎಲ್ಲೋ ಇದ್ದಾನೆ, ಇಷ್ಟಾರು ಏನಾಗಿದೆ ಈಗ ಅಭಿಮಾನ ಇದೆ, ಪಕ್ಕದಲ್ಲೇ ಇದ್ರು ಕೂಡ ಅಭಿಮಾನ ಇಲ್ಲ. ಯಾಕೆ, ಸಂಬಂಧ ಇದ್ದಾಗ ಎಷ್ಟು ದೂರ ಹೋದ್ರು ಕೂಡ ಏನಾಗೋದಿಲ್ಲ, ಅಭಿಮಾನ ಬಿಡೋದಿಲ್ಲ. ಆ ಸಂಬಂಧ ಇಲ್ಲದ ಕಾಲಕ್ಕೆ ಎಷ್ಟು ಹತ್ತಿರ ಇದ್ರು ಕೂಡ ಏನಲ್ಲ, ಅಭಿಮಾನದ ಸಾಧ್ಯತೆ ಇಲ್ಲ. ಕೂಲ ಬೈಗಲ್ಲಿ ಕಿತ್ತಿದ್ರೆ ನೋವಾಗುತ್ತೆ, ಪಕ್ಕದ ಮೈನ ಮೇಲೆ ಇರೋ ಓಡಾಗುತ್ತೆ, ಆ ಓಡಾಟ ಶಬ್ದ ಬರೋದು ಈಗ ಭಿನ್ನ ಪದಾರ್ಥ ಅಂದರೆ ಹೋಗಿಬಿಡುತ್ತೆ. ಆ ರೀತಿ ಒಂದೇ ಪದಾರ್ಥ ಅವನಿಗೆ ಸಾಧ್ಯ ಇಲ್ಲ. ಥೆರ್ಫೋರ್ ಅನುಸಂಧಾನ ಭಾವ, ಅನುಸಂಧಾನ ಅಭಾವಗಳನ್ನು ನಾವಿಲ್ಲಿ ಏನಂತ ಕರೆದಿದ್ದೇವೆ, ವ್ಯವಸ್ಥಾ ಅಂತ ಕರೆದಿದ್ದೇವೆ. ಅಂಥ ವ್ಯವಸ್ಥೆ ಕೂಡಿಸ್ಬೇಕಾದ್ರೆ ಜೀವೇಶ್ವರ ಭೇದ ಒಪ್ಪಿದರೆ ಸಾಧ್ಯ ಹೊರತು ಜೀವೇಶ್ವರ ಅಭೇದ ಒಪ್ಪಿದರೆ ಸಾಧ್ಯ ಇಲ್ಲ. ಯಚ್ಚೋಕ್ತಂ ಇವತ್ರ ಅಂಶಾನಾಮ ಅನುಸಂಧಾನಾಮ ಆಪಾದ್ಯತೆ ಉತ ಅಂಶಿನಃ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ, ನೀವೇನು ಹೇಳಿದ್ರಿ ಈಗ, ಎ ಬ್ರಹ್ಮ ಬಿ ಸಿ ಡಿಗಳೆಲ್ಲ ಜೀವಗಳು, ನೀವೇನು ಪ್ರಶ್ನೆ ಕೇಳಿದ್ದೀಗ, ಬ್ರಹ್ಮ ಜೀವ ಇಬ್ಬರು ಒಂದೇ ಆದರೆ ಈ ಬಿ ಸಿ ಡಿಗಳಿಗೆ ಆಗ್ತಕ್ಕಂಥ ಸುಖ ದುಃಖದ ಅನುಭವ ಯಾರಿಗಾಗಬೇಕು, ಎ ಆದ ಬ್ರಹ್ಮನಿಗಾಗಬೇಕು ಅಂತ ಕೇಳಿದ್ವಿ. ಈಗ ನಾವು ಕೇಳುತ್ತೇವೆ ಈ ರೀತಿ ಏನು ಅರ್ಥ ನಿಮ್ಮ ಮಾತಿಗೆ ಅಂತ ಕೇಳ್ತಾನೆ. ಅರ್ಥ ಇಲ್ಲದ ಮಾತು ತಾನು ಆಡ್ತಾನೆ, ನಮ್ಮ ಪ್ರಶ್ನೆ ಕೇಳಿದಂತಾನೆ ನಿಮ್ಮ ಪ್ರಶ್ನೆಗೆ ಏನು ಅರ್ಥ ಅಂತ ತಾನು ಕೇಳ್ತಾನೆ. ಈಗ ನೋಡಿ, ಅಂಶಗಳಿಗೆ ಕಿಮ್ ಅಂಶಾನಾಮ ಅನುಸಂಧಾನಾಮ ಪದ್ಧತೆ ಇವತ್ತು ಅಂಶಿನಃ ಎ ಬಿ ಸಿ ಡಿಗಳಿವೆ, ಅನುಸಂಧಾನ ಐಕ್ಯ ಬರಬೇಕು ಅಂತೀರಲ್ಲ, ಏನಂತ ಐಕ್ಯ ಮಾಡ್ತೀರಿ ಈಗ? ಇವೆಲ್ಲ ಅಂಶಗಳು, ಬಿ ಸಿ ಡಿಗಳೆಲ್ಲ ಏನೋ ಅಂಶಗಳು. ಎ ಎಂಬುದೇನದು ಅಂಶಿ, ಗೊತ್ತಾಯ್ತಾ? ಅಂಶಿಗೂ ಅಂಶಕ್ಕೂ ಅನುಸಂಧಾನ ಐಕ್ಯ ಬರಲಿ ಅಂತ ಹೇಳ್ತೀರೋ, ಅಥವಾ ಬಿ ಸಿ ಡಿಗಳಿಗೆ ಪರಸ್ಪರ ಬರಲಿ ಅಂತ ಹೇಳ್ತೀರೋ? ಅರ್ಥ ಆಯ್ತಾ? ಈಗ ಎ ಬ್ರಹ್ಮ ಜೀವಾದಿಗಳು ಬಿ ಸಿ ಡಿಗಳಿದೆ, ಇನ್ಫೈನೈಟ್ ಜೀವರಿರ್ತಾರೆ. ನಾವೇ ಏನು ಹೇಳಿದ್ವಿ ಆ ರೀತಿ ಒಂದೇ ಅಂತ ಕರೆಯೋದಾದರೆ ಅನುಸಂಧಾನ ಐಕ್ಯ ಬರಬೇಕು ಅಂತ ಕೇಳಿ. ಯಾವುದರ ಅನುಸಂಧಾನ? ಸುಖ ದುಃಖಗಳ ಅನುಸಂಧಾನ ಬರಬೇಕು ಅಂತ ಕೇಳಿದ್ರಿ. ನೀವು ಏನು ಕೇಳ್ತಿದ್ದೀರಿ ಹೇಳಿ ನಮಗೆ ಅಂತ ಕೇಳ್ತಾನೆ. ಈ ಎ ಬಿ ಸಿ ಡಿಗಳಿಗೆ ಆಗ್ತಕ್ಕಂಥ ಸುಖ ದುಃಖದ ಅನುಭವ ಎ ಅಂತಕ್ಕಂಥ ಬ್ರಹ್ಮನಿಗಾಗಬೇಕು ಅಂತ ಕೇಳ್ತೀರೋ, ಅಥವಾ ಇದು ಅಂಶ ಅಂಶಿ, ಅಥವಾ ಬಿ ಸಿ ಡಿಗಳಿಗೆ ಪರಸ್ಪರ ಅನುಭವ ಆಗಬೇಕು ಅಂತ ಕೇಳ್ತೀರಿ? ಇದು ನಮ್ಮ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಬೇಕು. ನಾದ್ಯ ಹಸ್ತಗತ ಸುಖ ದುಃಖಸ್ಯ ಪಾದಗತೇನ ಅನುಸಂಧಾನ ಅನುಸಂಧಾನ ಕಿಮತ್ರ ಅಂಶಾನಾಮ ಅನುಸಂಧಾನಂ, ಅಂಶಗಳ ಅನುಸಂಧಾನವನ್ನು ಹೇಳೋದಾದರೆ ಸರಿಯಲ್ಲ. ಹಸ್ತಗತ ಸುಖ ದುಃಖಸ್ಯ ಪಾದಗತೇನ ಅನುಸಂಧಾನ, ಹಸ್ತಗತವಾದ ಸುಖಕ್ಕೂ ದುಃಖಕ್ಕೂ ಪಾದಗತವಾದ ಸುಖಕ್ಕೂ ಸಂಬಂಧ ಇಲ್ಲ. ಈ ಕಾಲಿ ಮುಳುಚುತ್ತಿದ್ರೆ ಕೈ ಮುಳುಚುತ್ತಿದೆ ಅಂತ ಹೇಳೋದಿಲ್ಲ ಅವನು. ಅದು ಅಂಶಗಳಿಗೆ ಪರಸ್ಪರ ಏನಿಲ್ಲ ಅಂತ ಆಯ್ತು. ಈಗ ಕೈ ಕಾಲು ತೆಗೆದ್ರೆ ಕೈ ತೆಗೆದ ಅಂತ ಅರ್ಥ ಅಲ್ಲ. ದೇರ್ಫೋರ್ ಪಾದಗತೆ ಅನುಸಂಧಾನ, ಹಸ್ತಗತವಾದ ಸುಖ ದುಃಖಗಳು ಪಾದಗತವಾದ ಸುಖ ದುಃಖಗಳಿಗೆ ಸಾಧ್ಯ ಇಲ್ಲ. ಪಾದಗತವಾದ ಸುಖ ದುಃಖ ಹಸ್ತಗತವಾದ ಸುಖ ದುಃಖಗಳು ಸಾಧ್ಯ ಇಲ್ಲ. ದೇರ್ಫೋರ್ ಅಂಶಗಳಿಗೆ ಪರಸ್ಪರ ಆಗೋ ಸಂಭವ ಇಲ್ಲ, ಅಂಶಗಳಿಗೆ ಪರಸ್ಪರ ಆಗೋ ಸಂಭವ ಇಲ್ಲ. ಇನ್ನೇನಾಗಬೇಕು? ಅಂಶ ಅಂಶಗಳಿಗೆ ಆಗಬೇಕು. ಅದು ಅಂಶಿರುವ ಬ್ರಹ್ಮಣ ಸರ್ವಾನುಸಂಧಾನ ತಿಷ್ಟತ್ವಾದಿತಿ. ಇನ್ನು ಅಂಶಿಯಾದ ಬ್ರಹ್ಮನಿಗೆ ಅನುಸಂಧಾನ ಬಂದು ಬರಲಿ ಅಂತ ಹೇಳಿಬಿಟ್ಟ. ಅವನ ಉತ್ತರ ಕೊಡಬೇಕೀಗ. ಏತಚ್ಚ ಅಯುಕ್ತಂ, ಇದು ಸರಿಯಲ್ಲ. ಜೀವಾನಾಂ ತಾವದ ಅನುಸಂಧಾನಸ್ಯ ಅಪಾದ್ಯತ್ವ. ನಮ್ಮ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಜೀವರಿಗೆ ಅನುಸಂಧಾನ ಬರಬೇಕು ಅಂತ ಹೇಳ್ತೇವೆ ನಾವೀಗ. ಯಾವ ರೀತಿ? ಸುಖಾದಿ ಕಾರಣಾನಾಂ ಸುಖಾದೀನಾಂಚ ಹಸ್ತಾದಿ ಸಂಬಂಧೇಪಿ ಭೋಕ್ತುರೇಕತ್ವೇನ ವ್ಯಭಿಚಾರಾಭಾವ. ನಾ ಹೇಳಿದ ದುಷ್ಟಾತ್ನಿಗೆ ಅರ್ಥ ಆಗಲಿಲ್ಲ. ಏನು ಹೇಳಿದ್ದೆ ನಾವೀಗ? ಕೈ ಕಾಲು ಬೇರೆ ಇರಬಹುದು, ಆದರೆ ಒಂದೇ ಶರೀರದ ಕೈ ಕಾಲುಗಳು. ಆ ಶರೀರ ಒಬ್ಬನಿಗಿದೆ, ಗೊತ್ತಾಯ್ತಾ? ಎ ಬಿ ಸಿ ಡಿಗಳೆಲ್ಲ ಕೈ ಕಾಲುಗಳು. ದೇಹದ ದೇವದತ್ತನ ದೇಹ ಒಂದು ಪದಾರ್ಥ, ದೇವದತ್ತ ಜೀವ ಒಬ್ಬ, ಗೊತ್ತಾಯ್ತಾ? ನಾವೇನು ಹೇಳ್ತಿದ್ದೀವಿ ಅಂದರೆ ಕೈ ಮುಳುಚುತ್ತ ಕಾಲು ಮುಳುಚುದ ಲೆಕ್ಕ ಅಲ್ಲ, ಅದು ಶರೀರ ಸಂಬಂಧಪಟ್ಟ ಕೈ ಕಾಲುಗಳು. ಸೊ ಅದು ದುಃಖ ದುಃಖ ಅನುಭವ ಯಾರಿಗಾಗತ್ತೆ? ಈಗ ದೇವದತ್ತನಿಗಾಗುತ್ತೆ. ಕಾಲಿಗಾಗಲಿ ಕೈಗಾಗಲಿ ನೋವು ಯಾರಿಗಾಗಬೇಕು ಕೊಟ್ಟಾಗೀಗ? ಜೀವನಿಗಾಗಬೇಕು. ಅದನ್ನು ಹೇಳ್ತಿರೋದು ಅದೇ ಜೀವಾನಾಂ ತಾವದ ಅನುಸಂಧಾನಸ್ಯ ಅಪಾದ್ಯತ್ವ. ಎರಡು ರೀತಿ ಆರೋಪ ಇರಬಹುದು. ಫಸ್ಟು ಜೀವರಿಗಾಗಬೇಕು, ಫಸ್ಟು ಜೀವರಿಗಾದ್ಮೇಲೆ ದೇವರಿಗಾಗಬೇಕು ನೆಕ್ಸ್ಟು. ಸುಖಾದಿ ಕಾರಣಾನಾಂ ಸುಖಾದೀನ ಅಂತಂದ್ರೆ ಏನು ಹೇಳೋದಾಗುತ್ತೆ? ಈಗ ಅಂಶಗಳಿಗಾಗ್ತಕ್ಕಂಥ ಸುಖದ ಅನುಭವ ಅಂಶಿಗೂ ಆಗಬೇಕು ಅಂತ. ಅಂಶಗಳಿಗಾಗ್ತಕ್ಕಂಥ ಸುಖ ದುಃಖದ ಅನುಭವ ಅಂಶಿಗೂ ಆಗಬೇಕು. ಉದಾಹರಣೆಗೆ ಒಂದು 20 ಅಕೌಂಟ್ ಇತ್ತು, 2 ಅಕೌಂಟ್ ಸೀಜ್ ಮಾಡಿದರು, ಇನ್ನೂ 18 ಅಕೌಂಟ್ ಇದೆ ಹೇಳ್ತಾನೆ. ಅವನಿಗೆ ಅಫೆಕ್ಟ್ ಆಯ್ತಿಲ್ಲ ಈಗ ಅವನಿಗೆ? ಇನ್ನೂ 18 ಇದ್ರೂ ಕೂಡ ಏನಾಗಿದೆ ಈಗ? ಎರಡು ಹೋಗಿದೆ ಈಗಾಗಲೇ. ಆ ಮಟ್ಟಿಗೆ ಕೈ ಕಾಲುಗಳಲ್ಲಿ ಒಂದು ಬೆರಳು ಹೋದ್ರೂ ಕೂಡ ಏನದು? ಒಂಚೂರು ಹೋದಾಗಲೇ ಏ ಭಾರಿ ದೊಡ್ಡದೇನಲ್ಲ ಅಂತ ಹೇಳಕ್ ಬರೋದಿಲ್ಲ. ಯಾಕೆ? ಎಷ್ಟೇ ಆದರೂ ಕೂಡ ಅನುಸಂಧಾನ ಇರೋವರಿಗೂ ಕೂಡ ಆ ಸಂಬಂಧ ತಪ್ಪಿದ್ದಲ್ಲ. ಸುಖಾದಿ ಕಾರಣಾನಾಂ ಸುಖಾದೀನಾಂಚ ಹಸ್ತಾದಿ ಸಂಬಂಧೇಪಿ ಭೋಕ್ತುಃ ಏಕತ್ವೇನ ವ್ಯಭಿಚಾರಾಭಾವ. ಭೋಕ್ತುಃ ಏಕತ್ವೇನ, ಭೋಕ್ತ ಯಾರಾಗಿದ್ದಾರೆ ಈಗ? ಒಬ್ಬನೇ. ಅನ್ಯಥಾ ಚರಣತಲ ಲಗ್ನ ಕಂಟಕೋದ್ಧರಣಾಯ ಹಸ್ತವ್ಯಾಪಾರೋ ನಶ್ಯಾ. ದೃಷ್ಟಾಂತ ಕೊಡ್ತಾರೆ. ಇಲ್ಲದೆ ಹೋದರೆ ಐಕ್ಯ ಇಲ್ದ ಅನುಸಂಧಾನ ಇಲ್ಲದೆ ಹೋಗಿದ್ರೆ ಖಾಲಿ ಮುಳುಚಿಚ್ಚಿತು, ಆ ಕೈ ಏನು ಮಾಡುತ್ತೆ? ಏ ಹಳೆಯ ಹಾಳಾಗಿ ನನ್ನ ಪಾಡಿನ ಇರ್ತೀನಿ ಅಂತ ತಕ್ಷಣ ಏನು ಮಾಡುತ್ತೆ? ಅದು ಇಮ್ಮಿಡಿಯೇಟ್ ಹೋಗ್ಬಿಡುತ್ತೆ. ಇಲ್ಲಿ ಸೊಳ್ಳೆ ಹೋಗುತ್ತೆ, ತಕ್ಷಣ ಹುಡ್ಕೋತಾನೆ. ತನ್ನ ತಲೆಗೂ ಪಟ್ಟ ಅಂತ ಹುಡ್ಕೋತಾನೆ. ಅದಕ್ಕೆ ಕೈಯಿಂದ ಹುಡ್ಕೋತಾನೆ. ಸಂಬಂಧ ಇಲ್ಲದೆ ಹೋಗಿದ್ರೆ ಏನು ಮಾಡ್ತಿತ್ತು? ಅವ್ನು ಭಾಳ ಸುಮ್ಮನೆ ಕೂತಿರ್ತ ಹಾಗೆ. ಹೌದಲ್ಲ, ಅದು ಏನಿತ್ತಾಯ್ತು ಈಗ? ಸುಖದ ಖಾಲಿ ನೋವಾಯಿತು. ಆ ನೋವಾಗಿದ್ದು ದೇಹಕ್ಕೆ, ದೇಹದ ಜೀವ ಒಬ್ಬನಿದ್ದಾನೆ, ಆ ಜೀವ ಸಂಬಂಧಪಟ್ಟಿದ್ದೇ ಕೈ. ತಕ್ಷಣ ಏನು ಮಾಡುತ್ತೆ ಕೈ? ಅದು ಅಲ್ಲಿಗೆ ಹೋಗುತ್ತೆ. ಇದು ಹೇಗೆ ಅಂದರೆ, ಮನೆಯವರಿಗೆ ಒಪ್ಪ ಒಬ್ಬರು ಆಪತ್ ಬಂದಾಗ ಏನು ಮಾಡ್ತಾರೆ? ಉಳಿದವರು ತಕ್ಷಣನೇ ಹೆಲ್ಪ್ ಮಾಡೋಕೆ ಹೋಗ್ತಾರೆ. ಅದೆಲ್ಲ ಏನೋ ಫ್ಯಾಮಿಲಿ ಅದು ಒಂದು. ಅದೇ ರೀತಿ ಕೈಕಾಲುಗಳು ಫ್ಯಾಮಿಲಿ ಇದ್ದಾಗೆ ಯಾರಿಗೇನಾದರೂ ಏನು ಮಾಡುತ್ತದೆ? ಮನೇಲಿ ಬೇಕಾದ್ರೆ ಗಲಾಟೆ ಆದರೆ ಅವ್ರು ಕೈಕಾಲು ಹೇಳಬೇಕಾಗೋದಿಲ್ಲ, ಏನು ಮಾಡುತ್ತದೆ? ಕೈಪಾಡಿ ಕೈ ಕಾಲ್ಪಾಲು ಇರ್ಲಿಕ್ಕೆ ಆಗೋದಿಲ್ಲ. ಅಷ್ಟೇ ಏನು ಮಾಡುತ್ತದ ನೋಡಿ, ಇದು ಅರ್ಥ ಮಾಡ್ಕೋಬೇಕು. ಒಂದೇ ಒಂದು ದೇಹದ ಅಂಶಗಳಾದ್ದರಿಂದ ಯಾವ ಅಂಶಕ್ಕೆ ದುಃಖವಾದರೂ ಕೂಡ ಅಂಶ ಏನು ಮಾಡುತ್ತೆ ಇಮ್ಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿಬಿಟ್ಟು ಯಾವುದರಿಂದ ಪರಿಹಾರ ಸಾಧ್ಯನೋ ಅದಕ್ಕೆ ಕಳಿಸುತ್ತದೆ. ಅರ್ಥ ಆಯ್ತಾ? ಈಗ ಖಾಲಿ ಮುಳು ಚುಚ್ಚಬೇಕಾಗಿದೆ, ಏನೋ ಕಳಿಸಿರೋ ಪ್ರಯೋಜನ ಇಲ್ಲ. ಏನು ಕಳಿಸ್ಬೇಕು? ಈಗ ಕೈನೇ ಕಳಿಸ್ಬೇಕು. ಅಷ್ಟು ಎಲ್ಲ ಸೊಳ್ಳೆ ಕೂತಿದೆ, ಯಾವ ಕೈಲಿ ಹೊಡ್ಕೊಂಡ್ರೆ ಬಳಕೋದು ಆ ಕೈ ಕಳಿಸುತ್ತೋ ತಿಳಿತಿಲ್ಲ. ಈಗ ಪಡ ಪಡ ಹಿಂದ್ಗೊಳ್ಬೇಕಾಗಿಲ್ಲ, ರೆಸ್ಪಾಂಡ್ ಮಾಡೋ, ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋದು. ಅದು ಇಮ್ಮಿಡಿಯೇಟ್ ಆಗಿ ಮತ್ತೆ ಇವು ಗೌರ್ಮೆಂಟ್ ಕಮಿಷನ್ ಮಾಡಿ ಅದೆಲ್ಲ ವಿಚಾರ ಮಾಡಿ ಕಳಿಸೋದಿಲ್ಲ. ಏನು ಮಾಡುತ್ತದೆ? ಯಾರು ಕಳಿಸ್ಬೇಕು ಅದು ಮೀಟಿಂಗ್ ಭಾಳ ಶುರು ಆಗಿಬಿಟ್ರೆ ಏನು ಮಾಡೋದು? ಇಮ್ಮಿಡಿಯೇಟ್ ಹೋಗಿರೋದು, ರಿಫ್ಲೆಕ್ಸ್ ಆ್ಯಕ್ಷನ್ ಅದು ಇಮ್ಮಿಡಿಯೇಟ್ ಆಗಿ. ಯಾಕೆ? ಅನುಸಂಧಾನದ ಐಕ್ಯ ಆ ರೀತಿ ಮಾಡ್ತಾ ಇದೆ ಅವನನ್ನು. ರಾಜ್ಯ ಅವ್ರು ಬಿದ್ದ ತಕ್ಷಣ ಎತ್ತೋ ಪ್ರವೃತ್ತಿ ಅಂಥದ್ದು, ಬಿತ್ತಷ್ಟು ಅಮ್ಮವ್ರು ಬಿತ್ತಷ್ಟ ಎತ್ತಾನೆ. ಅದಕ್ಕೆ ಯಾಕೆಂದ್ರೆ ನೋಡೋದು ತಾನು ಬಿದ್ದರೂ ಪರ ಎಷ್ಟೋ ಹೇಳ್ತಾರಲ್ಲ, ನೀರಲ್ಲೇ ಬಿದ್ದ ಮಗುವನ್ನು ಉಳಿಸ್ಕೋ ತಾಯಿಯ ಸಾವು. ಅವಳಿಗೆ ಗೊತ್ತು ಏನಂತ, ಈಗ ತಾನು ಉಳಿಯೋ ಚಾನ್ಸಸ್ ಇಲ್ಲ, ಆದರೂ ಕೂಡ ಏನು ಮಾಡ್ತಾಳು ಅವಳು, ಬೈ ಚಾನ್ಸ್ ಉಳಿದ್ರೆ ಉಳಿಲಿ ಅಂತ ಅನ್ಬಾಳು. ಎಷ್ಟರ ಮಟ್ಟಿಗಿದೆ ಈಗ ಆ ಮಗುವಿನ ಬಗ್ಗೆ ಅಭಿಮಾನ ಹಾಗೆ ಮಾಡ್ತಾ ಇದೆ, ಗೊತ್ತಾಯ್ತಾ? ವ್ಯಕ್ತಿ ಬಗ್ಗೆ ಅಭಿಮಾನ ಹಾಗೆ ಮಾಡ್ತಾ ಇದೆ. ಇದೆಲ್ಲ ಏನು ತೋರಿಸ್ತಾ ಇದೆ ಅಂದರೆ ಕನೆಕ್ಷನ್ ಇತ್ತು ಅಂದಮೇಲೆ ಸುಖ ದುಃಖಗಳ ಅಭಿಮಾನ ಏನಾಗಬೇಕು ಬರಲೇಬೇಕು. ಬ್ರಹ್ಮನಿಗೂ ಜೀವನಕ್ಕೆ ಕನೆಕ್ಷನ್ ಇದ್ದಾಗ ಜೀವರಿಗೂ ಪರಸ್ಪರ ಅನುಭವ ಬರಬೇಕು, ಬ್ರಹ್ಮನಿಗೆ ಎಲ್ಲರ ಜೀವರ ಅನುಭವನೂ ಬರಬೇಕು. ಇದು ಪಾಯಿಂಟ್. ಯತಚ್ಚ ಅಯುಕ್ತಂ ಜೀವಾನಾಂ ತಾವತ್ ಅನುಸಂಧಾನಸ್ಯ ಆಪಾದ್ಯತ್ವಾ ಸುಖಾದಿ ಕಾರಣಾನಾಂ ಅನ್ಯಥಾ ಚರಣ ತಲ ಲಗ್ನ ಪಾದ ಚರಣ ತಲ ಲಗ್ನ ಚರಣ ಕಾಲು ತಲ ಅಂಗಾಲು ಅದಕ್ಕೆ ಲಗ್ನ ಸಿಕ್ಕಾಕೊಂಡಂತಹ ಅದಕ್ಕೆ ಲಗ್ನ ಅಂದ್ರೆ ಸಿಕ್ಕಾಕೊಳ್ಳೋದು ಅಂತ ಅರ್ಥ. ಲಗ್ನ ಅಂದ್ರೆ ಏನೀಗ ಸಿಕ್ಕಾಕೊಬಿಟ್ಟಿರ್ತಾರಲ್ಲ ಆಗ. ಚರಣ ತಲ ಲಗ್ನ ಕಂಟಕ ಉದ್ಧರಣಾಯ, ಅದರ ಕಂಟಕ ಅಂದ್ರೆ ಮುಳ್ಳು, ಉದ್ಧರಣ ಅಂದ್ರೆ ಕಿತ್ತದು, ಅಂಗಾಲಿಗೆ ಚುಚ್ಚಿದ ಮುಳ್ಳನ್ನು ಕಿತ್ತಲಕ್ಕೋಸ್ಕರವಾಗಿ. ಹಸ್ತ ವ್ಯಾಪಾರ ನಶ್ಯ, ಕೈಯಾಕ ಕೆಲಸ ಮಾಡ್ತಿತ್ತು. ನಚ ಪುತ್ರಾದು ಇವ ಉಪಪತ್ತಿ ಹೀ ದುಃಖಾದ್ಯ ಅನುಮಾನ ಪೂರ್ವಕ ಉಪಾದೇರಣು ಫಲಂಭಾತ್. ಮತ್ತೆ ಶುರು ಮಾಡಿದೆ ನೋಡ್ರಿ, ಇರಬಹುದು ಈ ಮಗನ ಕಾಲಿಗೆ ಮುಳು ಚುಚ್ಚಿದ್ರೆ ಇವ್ರ ಕೈ ಹೋಗುತ್ತಾ ಅಂತ ಕೇಳಿದೆ. ಹೋಗುತ್ತೆ ಅಂತ ಹೇಳಿದ್ರೆ ಮತ್ತೆ ಅಲ್ಲೂ ಕೂಡ ಅಭಿಮಾನ ಇದ್ರೆ ಹೋಗೇ ಹೋಗುತ್ತೆ. ದುಃಖಾದಿ ಅನುಮಾನ ಪೂರ್ವ ಕೃಪಾದೇರಣು ಫಲಂಭಾತ್. ಯಾವಾಗಲೂ ಕೂಡ ಅಲ್ಲಿ ಏನಾಗಿದೆ, ಅಲ್ಲಿ ಅನುಸಂಧಾನ ಇದೆ, ಇಲ್ಲಿ ಕೃಪೆ ಇದೆ, ಅಷ್ಟೇ ಡಿಫರೆನ್ಸ್. ಅಲ್ಲಿ ಕೃಪೆ ಪ್ರಶ್ನೆ ಅಲ್ಲ, ತನ್ನ ಕಾಲಿ ಮೇಲೆ ಕೃಪೆಯಿಂದ ಕಳಿಸೋದಿಲ್ಲ, ಅವನು ಏನು ಮಾಡ್ತಾನೆ, ತನ್ನ ಪಾರ್ಟ್ ಆಫ್ ಹಿಸ್ ಬಾಡಿ ಅದು ಕಳಿಸ್ಕೊಡ್ತಾನೆ. ಆದರೆ ಇನ್ನೊಬ್ಬರಿಗೆ ಆದಾಗ ಏನು ಮಾಡ್ತಾನೆ, ಕಳಿಸ್ಕೊಡ್ತಾನೆ. ಆದರೆ ಈ ಕಾರಣ ಏನದಕ್ಕೆ, ತನಗೆ ಆಯಿತು ಅಂತಲ್ಲ, ತನ್ನವರಿಗೆ ಆಯಿತು ಅಂತೇಳಿ. ತನಗೆ ಆಯಿತು ಅಂತ ಅನುಸಂಧಾನ ಬೇರೆ, ತನ್ನವರಿಗಾಯಿತು ಅಂತ ಅನುಸಂಧಾನ, ಎಷ್ಟು ಡಿಫ್ರೆನ್ಸ್ ಇದೆ. ಅವತ್ತು ಬೇರೆಯವರಿಗಾಯಿತು ಎಂಬ ಭಾವನೆ, ನಾನು ಸಂಬಂಧಪಟ್ಟಿದ್ದಲ್ಲ ಅನ್ನೋ ಭಾವನೆ, ಇನ್ನೊಬ್ಬರಿಗೆ ಆಗಲಿ ಅನ್ನೋ ಭಾವನೆ, ಜೊತೆಗೆ ಅವನು ಕಿತ್ತಬೇಕು ಅವನು ಚುಚ್ಚಬೇಕು, ಇದೊಂದು ವಿರೋಧ ಭಾವನೆ ಇದೆ. ಈಗ ಅನೇಕ ರೀತಿಯಲ್ಲಿ ಯೋಚನೆ ಮಾಡಿದರೆ ಈ ರೀತಿಯಾದ ಭೋಗಾನುಸಂಧಾನ ಅನ್ನೋದು ಬಿಟ್ಟಿರಲಿಕ್ಕಾಗೋದಿಲ್ಲ. ದುಃಖ ಜನುಮಾನ್ ಇಲ್ಲ, ಎಲ್ಲ ಇನ್ನೂ ತಮಾಷೆ ಇದೆ. ಎಲ್ಲ ಜೀವರು ಅವನ ಪ್ರಕಾರ ಬ್ರಹ್ಮನಾಗಿದ್ದರೆ ಒಬ್ಬರು ದ್ವೇಷನೇ ಬರಬಾರಾಗುತ್ತೆ ಯಾರಲ್ಲೂ ಕೂಡ, ಹೋಗ್ತಾನೆ. ಈ ಕೈಕಾಲಿನ ದ್ವೇಷ ಬರುತ್ತೆ ಮನುಷ್ಯನಿಗೆ, ಯಾಕೆ? ಪಾರ್ಟ್ ಆಫ್ ದಿ ಸೇಮ್ ಬಾಡಿ ಆದಾಗ ದ್ವೇಷಾನುಗಳು ಬರಬಾರ್ದು. ಬಟ್ ಲೋಕದಲ್ಲಿ ಏನು ಕಂಡಿದೆ ಈಗ, ದ್ವೇಷದ ಬೇಕಾದಷ್ಟು ಇರೋದ್ರಿಂದ ಎಷ್ಟು ಏನು ತೋರಿಸುತ್ತದ, ಅಭೇದ ತೋರಿಸುತ್ತ ಭೇದ ತೋರಿಸುತ್ತ, ಭೇದ ತೋರಿಸುತ್ತೆ. ಸಿಂಪಲ್ ಅದು. ಎಲ್ಲರಲ್ಲೂ ಕೂಡ ಈ ರೀತಿ ಅಕಸ್ಮಾತ್ ಇದ್ದಿದ್ರೆ ಎಲ್ಲ ಒಬ್ಬೊಬ್ಬರು ದ್ವೇಷ ಅಸೂಯೆಗಳೇ ಇಲ್ಲ ಯಾರಲ್ಲೂ ಕೂಡ, ಹಾಗೆ ಅವನು ನೋಡಿದ್ರೆ ಎಲ್ಲ ಬ್ರಹ್ಮನಂಶ ಅದಕ್ಕಾಗಿದ್ದಾರೆ ಅನ್ಬೋದಾಗಿದೆ. ಹಾಗಿದೆಯಾ ಈಗ ದ್ವೇಷಾಸೂಯೆಗಳೇ ಜಾಸ್ತಿ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಹೇಳೋದಾದ್ರೆ ಎಲ್ಲ ಕಾಲಕ್ಕೂ ಏನಿದೆ ಅದೇ ಜಾಸ್ತಿ ಇದೆ. ಇನ್ನು ಹೋಗ್ಲಿ, ಮುಕ್ತರಲ್ಲಿ ಏನಿಲ್ಲಪ್ಪ, ದ್ವೇಷ ಹೆಸರು ಕೂಡ ಇಲ್ಲ. ಇಷ್ಟಾದರೂ ಏನಾಗಿಲ್ಲ, ಅವರು ಐಕ್ಯ ಆಗಿಲ್ಲ ಅಂದರೆ ಅಷ್ಟೆಲ್ಲ ಎಷ್ಟು ಸಾಮ್ಯ ಇದೆ ಅಂತ ಕೇಳಿದರೆ ಒಂದು ಚೂರು ವಿರೋಧ ಇಲ್ಲ ದೇವರು, ಪರಸ್ಪರ ವಿರೋಧ ಇಲ್ಲ ಮುಕ್ತರಲ್ಲಿ, ಮುಕ್ತರಲ್ಲಿ ಪರಸ್ಪರ ವಿರೋಧ ಇಲ್ಲ. ಆಮೇಲೆ ದೇವರೊಂದಿಗೆ ವಿರೋಧ ಇಲ್ಲ, ಸೋತ್ತವರ ವಿರೋಧ ಇಲ್ಲ. ಇಷ್ಟಾದರೂ ಏನಿಲ್ಲ, ಅಲ್ಲಿ ಐಕ್ಯ ಇಲ್ಲ. ಅಂಥ ಹೊತ್ತಲ್ಲಿ ಇಷ್ಟು ವಿರೋಧಗಳ ಸಾಲು ಇಟ್ಕೊಂಡ್ಬಿಟ್ಟು ಇಲ್ಲಿ ವೈಕ್ಯ ಹೆಗಳ ಬರುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಎಲ್ಲ ಆ್ಯಂಗಲಲ್ಲೂ ವಿಮರ್ಶೆ ಮಾಡೋದು ಅದ್ವೈತ ಮತವನ್ನು ಎಲ್ಲ ಯಾವ ರೀತಿಯಾಗಲಿ ವಿಚಾರ, ಒಂದು ಕಡೆ ಕೂಡ ಏನಾಗಿಲ್ಲ, ಅದಕ್ಕೆ ಫೇವರಬಲ್ ವಿಚಾರ ಸಿಗದೇ ಇಲ್ಲ. ಯಾರಿಗೆ ನಿರ್ಗುಣ ಆಗಾಗಿಲ್ಲ, ಯಾಕೆ? ನಿರ್ಗುಣ ನಿರ್ವಿಕಾರ, ಗೊತ್ತಾಯ್ತಾ? ಸಗುಡ ಬ್ರಹ್ಮನಿಗೆ ಆಗ್ಬೇಕು. ಆ ಸಗುಡ ಬ್ರಹ್ಮ ಗುಣಬ್ರಹ್ಮ ಏನವರು, ಎಷ್ಟೇ ಹೇಳಿದ್ರೆ ಏನವ್ ನಿಮ್ಮ ಮಧ್ಯೆ ಒಂದೇ, ಎಷ್ಟೇ ಆದ್ರೂ ಒಂದೇನೆ. ತಿರ್ಫ ಅಲ್ಲಿ ಶಿಫ್ಟ್ ಆಗಲೇಬೇಕದು, ಅದಕ್ಕೆ ಲೈಕ್ ಶಿಫ್ಟ್ ಆರ ಏನಾಗ್ಬೇಕು ಅದಕ್ಕೆ. ಉದಾಹರಣೆ, ಏನು ಆಪರೇಷನ್ ಮಾಡಿದ್ರಪ್ಪ, ಅನಸ್ತೀಸಿಯ ಕೊಟ್ಟಿದ್ರು, ಅದು ಅನುಭವ ಬರಲೇ ಇಲ್ಲ, ವಾಸ ಮನೆಗೆ ಹೊರಟು ಕೇಳಿದರೆ ನಾನು ಬಿಲ್ ಕೊಡೋದಿಲ್ಲ, ಅದಕ್ಕೆ ನಂಗೆ ಎಕ್ಸ್ಪೀರಿಯನ್ಸೇ ಆಗಿಲ್ಲ ಏನು ಗೊತ್ತು ಹೇಳ್ಬಾಡ್ಬೇಕು. ಹಾಗೆ ಡಾಕ್ಟರ್ ಡಾಕ್ಟರ್ ಏನು ಮಾಡ್ತಾರೆ, ಅನಸ್ತೀಸಿಯ ಕೊಡದೇ ಮಾಡ್ತಾರೆ ಅಷ್ಟೇ, ಇನ್ನು ಅನುಭವ ಬರಲೇ ಇತ್ತು. ಇಷ್ಟವ್ರು ಏನು ಗೊತ್ತು ಅವರಿಗೆ, ನನಗೆ ಕೊಟ್ಟ ಅನಸ್ತೀಸಿ ನನಗೆ ಅನುಭವ ಬರಲಿಲ್ಲ, ಅನಸ್ತೀಸಿ ಯಾರಿಗೆ ಕೊಟ್ಟಿದ್ದು ಅವ್ರಿಗೆ ಕೊಟ್ಟಿದ್ದು. ಅರ್ಥ ಆಯ್ತಾ? ಈಗ ಇಲ್ಲವರು ಇಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಲು ಬರಲ್ಲ, ಅನುಭವ ಏನೂ ಬರದೇ ಹೋದರೂ ಕೂಡ ಏನಿದೆ ಅಲ್ಲಿ, ಐಕ್ಯ ಇದೆ. ಅನುಭವ ಏನೂ ಬರದೇ ಹೋದರೂ ಕೂಡ ಐಕ್ಯ ಇದ್ದಾಗ, ಇನ್ನು ಅನು ಐಕ್ಯ ಇದ್ದಾಗ ಎಷ್ಟು ಬರಬೇಕಾಗ, ಜಾಸ್ತಿ ಬರಬೇಕಾಗ, ಗೊತ್ತಾಯ್ತಾ? ಏನು ಐಕ್ಯಾನುಸಂಧಾನ ಬರದೇ ಹೋದ ಕಾಲಕ್ಕೂ ಕೂಡ ಏನಿದೆ ಇಲ್ಲಿ, ಅನುಭವ ಅಭಾವ, ಅನುಭವ ಅಭಾವ. ಆದರೂ ಐಕ್ಯಾನುಸಂಧಾನ ಬರಲಿಲ್ಲ, ಇದೇ ಇಲ್ಲಿ. ಅಂತ ಹೊತ್ತಿನಲ್ಲಿ ಅನುಭವ ಇಲ್ಲದ ಕಾಲ ಕೈ ಕೇಳೋದಕ್ಕೆ ಬರತ್ತ ಸಾಧ್ಯನೇ ಇಲ್ಲ. ದುಃಖಾದ್ಯ ಅನುಮಾನ ಪೂರ್ವ ಕೃಪಾದೇ ರಣು ಪರಂಭಾತ್ ಅಥ ಮತಂ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಮತ್ತೆ ಅನುಸಂಧಾನೇ ಚ ಅನುಸಂಧಾನೇನ ಚೇತ ತ್ವೇ ಸತಿ ಅಭೇದ ಮಾತ್ರಂ ಪ್ರಯೋಜಕಂ ಇತ್ತು ಉಪಾಧಿಕೃತ ಭೇದಾಭಾವ ಸಹಿತಂ ದೇವದತ್ತ ಯಜ್ಞದತ್ತಯೋಶ್ಚ ಸ್ವಾಭಾವಿಕ ಅಭೇದೇ ಸತ್ಯಪಿ ಶರೀರಾದಿ ಉಪಾಧಿಕೃತ ಭೇದ ಸದ್ಭಾವಾತ್ ಅನುಸಂಧಾನಾಭಾವೋ ಅನುಸಂಧಾನಾಭಾವೋಪತ್ತಿರಿತಿ ಏತದಪ್ಯಯುಕ್ತ. ನೋಡಿ ಎಲ್ಲ ಹೇಳಿದ್ದೆಲ್ಲ ಕರೆಕ್ಟೇ, ಆದರೆ ಒಂದು ಪ್ರಾಬ್ಲಮ್ ಇದೆ. ಏನದು? ಉಪಾಧಿ ಅಂತ ಒಂದಿದೆ. ನಿನ್ನ ಹೇಳಿದ್ನಲ್ಲ ಉಪಾಧಿ ಏನು ಮಾಡುತ್ತೆ? ಬರದಂತೆ ಸ್ಟಾಪ್ ಮಾಡುತ್ತೆ, ಗೊತ್ತಾಯ್ತಾ? ಆದ್ದರಿಂದ ನೋ ಪ್ರಾಬ್ಲಮ್ ಅಂತ ಹೇಳಿದ. ಅನುಸಂಧಾನ ಅನುಸಂಧಾನೇ ನ ಚೇತನತ್ವೇ ಸತಿ ಅಭೇದ ಮಾತ್ರ ಪ್ರಯೋಜಕಂ. ಬರೀ ಚೇತನತ್ವ ಅಭೇದ ಇದ್ದರೆ ಸಾಲದು, ಅನುಸಂಧಾನ ಒಂದೇ ಆಗಬೇಕಾರೆ. ಜಡಗಳಿಗೆ ಅನುಭವನೆಲ್ಲ ಬಿಟ್ಟುಬಿಡಿ, ಅನುಸಂಧಾನ ಜಡಗಳಿಗೆ ಉಂಟೋ ಇಲ್ಲ ಏನಿರಬೇಕಲ್ಲಿ? ಫಸ್ಟು ಚೇತನತ್ವ ಇರಬೇಕು. ಆಮೇಲೆ ಬರೀ ಚೇತನತ್ವ ಇದ್ದರೂ ಸಾಲದು, ಏನಿರಬೇಕಲ್ಲಿ? ಐಕ್ಯ ಇರಬೇಕು. ಉದಾಹರಣೆಗೆ ಅರ್ಜುನನು ಚೇತನ, ಧರ್ಮರಾಜನೂ ಚೇತನ. ಅರ್ಜುನಿಗಾಗ ಸುಖದುಗಳ ಅನುಭವ ಇಂದ್ರದೇವರಿಗೆ ಆಗುತ್ತೆ ಹೊರತು ಯಮದೇವರಿಗೆ ಆಗೋದಿಲ್ಲ. ಯಾತಕ್ಕೆ? ಚೇತನತ್ವ ಇದ್ರೂ ಕೂಡ ಐಕ್ಯ ಇಲ್ಲ. ಎರಡಾಯ್ತು. ಆದರೆ ಇನ್ನೊಂದಿದೆ, ಇನ್ನೊಂದೇನಿದೆ ಅಂದರೆ ಉಪಾಧಿ ಇರಬಾರ್ದು. ಉಪಾಧಿ ಇರೋದ್ರಿಂದ ಹಾಗಾಗಿದೆ ಅಷ್ಟೇ. ಸೊ ಚೇತನತ್ವ ಒಂದು, ಸೆಕೆಂಡ್ ಯಾವುದು? ಐಕ್ಯ. ಥರ್ಡ್ ಏನೋ, ಉಪಾಧಿ ಇಲ್ಲದಿರಬೇಕೇ ಇರಬೇಕು. ಇಲ್ಲಿ ಬ್ರಹ್ಮನೊಂದಿಗೆ ನಾವು ಬ್ರಹ್ಮ ಚೇತನ ಜೀವನ ಚೇತನ ಒಪ್ತೇವೆ, ಆಮೇಲೆ ಐಕ್ಯ ಅಂತಲೂ ಒಪ್ತೇವೆ. ಆದರೆ ಉಪಾಧಿ ಇರೋದ್ರಿಂದ ಆಗ್ತಾ ಇಲ್ಲ ಅಷ್ಟೇ. ಸೊ ಉಪಾಧಿ ಥರ್ಡ್ ಕಂಡೀಷನ್ ಅಂತ ಹೇಳಿದ. ಅದಕ್ಕೆ ಹೇಳಬೇಕೀಗ, ಉಪಾಧಿಕೃತ ಭೇದಾಭಾವ ಸಹಿತಂ ದೇವದತ್ತ ಯಜ್ಞದತ್ತ ಯೋಶ್ಚ ಸ್ವಾಭಾವಿಕ ಅಭೇದೇ ಸತ್ಯಪಿ. ನಮ್ಮ ಪ್ರಕಾರ ದೇವದತ್ತ ಯಜ್ಞದತ್ತ ಇದ್ದಾರೆ, ಎಲ್ಲರೂ ಒಂದೇ ರೀತಿನೇ, ಎಲ್ಲರೂ ಒಂದೇ. ಸತ್ಯ ಶರೀರಾದಿ ಉಪಾಧಿಕೃತ, ಅರ್ಥ ಆಯ್ತಾ? ಯಜ್ಞದತ್ತನೂ ಬ್ರಹ್ಮನ ಪಾರ್ಟು, ದೇವದತ್ತನೂ ಬ್ರಹ್ಮನ ಪಾರ್ಟು. ಆದರೆ ದೇವದತ್ತನ ದೇಹ ಅಂತಿದೆ, ಯಜ್ಞದತ್ತನ ದೇಹ ಅಂತಿದೆ. ದೇವದತ್ತನ ದೇಹ ಯಜ್ಞದತ್ತನ ದೇಹ ಎರಡು ಬೇರೆ ಬೇರೆ. ದೇವದತ್ತ ಯಜ್ಞದತ್ತ ಒಂದೇ, ಐಕ್ಯ ಆಗಬೇಕಾಗಿತ್ತು. ದೇಹ ಬೇರೆ. ಸೊ ದೇಹದ ಉಪಾಧಿಯಿಂದಾಗಿ, ಬೇರೆ ದೇಹನ ಉಪಾಧಿಯಿಂದಾಗಿ ಏನಾಗ್ತಾ ಇಲ್ಲ? ಐಕ್ಯ ಬರ್ತಾ ಇಲ್ಲ ಅಂತೇಳಿ. ಅದಕ್ಕೆ ಹೇಳಬೇಕೀಗ, ದೇವದತ್ತ ಯಜ್ಞದತ್ತ ಯೋಚಿ ಕಾಮಾನ ಬಾಡಿ ಕೊಟ್ಟ ಕಾಲಕ್ಕೆ ಏನಿರುತ್ತೆ? ಮೊದಲನೇ ಏನು ಮಾಡ್ತಿದ್ರು? ಒಂದೇ ಮೀಟರ್ ಇರ್ತಿತ್ತು. ಓನರ್ಗೂ ಅವ್ರಿಗೆ ಗಲಾಟೆ, ನೀವು ಜಾಸ್ತಿ ಉಪಯೋಗಿಸಿದ್ದೀರಿ ಅಂತೇಳಿ. ನೀವು ಕೊಡ್ರಿ, ನೀವು ಕೊಡ್ರಿ. ಇಲ್ಲ ಹಾಕೆ ಇಲ್ಲ ಅಥವಾ ಹಾಕಿ ಹೊರಗೆ ಏನು ಮಾಡಿಬಿಟ್ರು? ಕೊನೆಗೆ ಮೀಟ್ರ್ ಸಪ್ರೇಟ್ ಮಾಡಿಬಿಟ್ರೆ ಏನಾಯ್ತು? ಈಗ ಗಲಾಟೆ ಮಾಡಾಗಿಲ್ಲ. ಆ್ಯಕ್ಚುಲಿ ಏನಾಯ್ತು? ಈಗ ಕರೆಂಟ್ ಒಂದೇ ಆದರೂ ಮೀಟ್ರ್ ಬೇರೆ ಆದಾಗ ಏನಾಯ್ತು? ಈಗ ಉಪಾಧಿಯಿಂದಾಗಿ ಇವರಿಗೆ ಅವ್ರಿಗೆ ದೋಷ ಬರಲಿಲ್ಲ. ಹೊತ್ತಾನೆ ಕೆಲಸ ಮಾಡ್ತಲ್ಲ ಅಂತ ಕೇಳ್ತಾರೆ. ಬಟ್ ಇವೆಲ್ಲ ಎಂಥ ಕೇಸುಗಳಿವು? ಸತ್ಯತ್ವ ಸತ್ಯ ಇರೋ ಕೇಸು. ಮೀಟ್ರ್ ಸತ್ಯ, ಭೇದ ಎಲ್ಲ ಸತ್ಯ. ಇವು ಸುಳ್ಳು ಅಂತಾರೆ, ಅದು ಸಮಸ್ಯೆ ಇರೋದು. ಸುಳ್ಳು ಬಿಟ್ರೆ ಹಾಕಿದ್ರೆ ಆಗುತ್ತಾಗಿದ್ರೆ ಸುಳ್ಳು ಬಿಟ್ರೆ ಹತ್ತಿರ ಗಲಾಟೆ ಕಡಿಮೆ ಆಗ್ಬಿಡತ್ತಾ? ಇದು ಸುಳ್ಳು ಬಿಟ್ರದ್ದು ಏನರ್ಥ? ನೋ ಬಿಟ್ರ ಅಂತ ಅರ್ಥ. ಸೊ ಯಥಾ ಪ್ರಕಾರ ಗಾಡಿ ಕಟ್ಟಿದಾಗುತ್ತೆ ಅಂತ ಅರ್ಥ. ಅದು ಯಾವುದೋ ಸತ್ಯದ ಎಕ್ಸಾಂಪಲ್ ಕೊಟ್ಟು ಸುಳ್ಳು ಪ್ರೂವ್ ಮಾಡೋಕೆ ಹೋಗ್ತಾ. ಇದು ಅವ್ರು ಮಾಡೋ ದೊಡ್ಡ ತಪ್ಪು. ಅವನು ಎಮ್ಮೆ ಆಗಿದೆ, ಸೀಟ್ ಕೊಟ್ಟಿದ್ದು ನನಗೂ ಕೊಡಿ ಅಂತ. ಎಮ್ಮೆ ಇಲ್ಲ ಅಂದರು, ಸುಳ್ಳು ಎಮ್ಮೆ ಇದೆ ಅಂತ ಹೇಳಿದೆ. ಏನು ಮಾಡ್ಕೆ ಕೊಟ್ಬಿಡ, ಹಾಗಿದ್ರೆ ಸರಿ ಅಂತ ಹೇಳ್ತಾರೆ ಯಾರು ಕೂಡ. ಇನ್ನೊಂದು ಎರಡು ದೋಷ ಅವರಿಗೆ, ಎಮ್ಮೆ ಇಲ್ದಿರೋದು ಒಂದು ದೋಷ, ಮತ್ತೆ ಏನು ಮಾಡಿದಾಗ ಸುಳ್ಳು ಹೇಳಿದಿರೋದು ದೋಷ ಬಂತು. ತಾ ಸುಳ್ಳು ತಾಳೆ ಹೋಗ್ಬೋದಾಗ ಅಂತೀವಿ, ಸುಳ್ಳು ಎಮ್ಮೆ ಅಂತ ಹೇಳಿದ್ರೆ ಸುಳ್ಳು ಅಂತ ಇಂತ ಮಾತಾಡ್ತಾ. ಇದೆಲ್ಲ ನೋಡೋದಕ್ಕೆ ಏನಾಯ್ತಿದ್ದು? ರೀಸೆಂಟ್ ಸುಳ್ಳು ಅಂತಾರಲ್ಲ ಹಾಗೆ, ಸುಟ್ಟು ಬುಟ್ಟು ಹಾಕ್ಕೊಟ್ಟು ಸುಳ್ಳು ಹೇಳಿದ್ರಾಗೋ ಹಾಗೆ. ಒಬ್ರು ಕಳ್ಳ ಡೈರೆಕ್ಟಾಗಿ ಸುಳ್ತಾ ಕಳ್ತಾರ ಮಾಡೋದು ಬೇರೆ, ಆ ಪೊಲೀಸ್ ವೇಷದಲ್ಲಿ ಕಳ್ತಾರ ಮಾಡಿದ್ರಾಗೋ ಹಾಗೆ. ಅದಕ್ಕೆ ಪ್ರಚನ್ನ ಬೌದ್ಧೋಯಂ ಇತಿ ಪಥ ಪ್ರಸಿದ್ಧ ಅಂತ ಹೇಳಿದ. ಪ್ರಚನ್ನ ಬೌದ್ಧ ಅಂತ ಹೇಳೋದಕ್ಕೆ ಅದೇ ಕಾರಣ. ಸರಿ, ಔಟ್ ಆ್ಯಂಡ್ ಔಟ್ ಕಳ್ಳ ಬೇರೆ, ಪೊಲೀಸ್ ವೇಷದ ಕಳ್ಳ ಬೇರೆ, ಆ ರೀತಿಯಾಗಿದೆ. ಏತದಪ್ಪಯುಕ್ತಂ ಅದಕ್ಕೆ ಹೇಳ್ತಾರೆ, ಸ್ವರೂಪೈಕ್ಯ ಸತಿ ಹಸ್ತಪಾತಾದಿ ಉಪಾಧಿಕೃತ ಭೇದೇ ವಿದ್ಯಮಾನೇಪಿ ಅನುಸಂಧಾನ ದರ್ಶನೇನ ಸ್ವರೂಪೈಕ್ಯಸ್ಯ ಅನುಸಂಧಾನೇ ಪ್ರಯೋಜಕತ್ವಂ ನ ಉಪಾಧ್ಯಭಾವ ಸಹಿತಸ್ಯ ಇತಿ ನಿಶ್ಚಯ. ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಕೊಟ್ಟು ಚೇತನತ್ವ ಒಪ್ತೀವಿ, ಕರೆಕ್ಟ್. ಸ್ವರೂಪೈಕ್ಯ ಒಪ್ತೇವೆ. ಆದರೆ ಉಪಾಧಿ ಇರೋದು ಇಲ್ದಿರೋದು ಹೇಳೋದಕ್ಕೆ ಹೋಗಬೇಡ. ಯಾಕೆ? ಏನು ಹೇಳಿದ್ದಾರೆ, ಎಂಥ ಉಪಾಧಿ ಕೂಡ ಏನು ಮಾಡೋದಿಲ್ಲ, ಅನುಸಂಧಾನ ಕಟ್ ಮಾಡೋದಿಲ್ಲ. ಇದು ಇಂಪಾರ್ಟೆಂಟ್. ಅದೇ ಉಪಾಧಿ ಕಂಡರ ಪೂರ್ತಿ ಅದೇ ಹೇಳಿದ್ದು, ಗೊತ್ತಾಯ್ತಾ? ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕೋ ನೈವ ಕಾರಕ. ಭೇದ ಕ್ರಿಯೇಟ್ ಮಾಡೋ ಶಕ್ತಿ ಯಾವ ಉಪಾಧಿಗೂ ಇಲ್ಲ, ಇರೋದನ್ನು ತೋರಿಸುತ್ತಷ್ಟೇನೆ ಅಂತ ಹೇಳಿದ್ರಿಂದ ಐಕ್ಯ ಇದ್ಮೇಲೆ ಎಷ್ಟು ಉಪಾಧಿಯಿಂದನೂ ಏನು ಮಾಡೋಕ್ಕೆ ಬರೋದಿಲ್ಲ. ಎಲ್ಲಿ ರುದ್ರದೇವರು ಮೂಲ ರೂಪ ಎಲ್ಲಿತ್ತದು? ಅವತಾರ ರೂಪ ಇಲ್ಲಿ ಯುದ್ಧ ಮಾಡ್ತಿದ್ದಾರೆ. ಎಷ್ಟು ಇದರಿಂದ ಅದು ಸ್ತಂಭಿತವಾಯಿತು ಅಂತ ಕರೀತಾ. ಅರ್ಥ ಆಯ್ತಾ? ಈಗ ಎಲ್ಲೋ ಅಮೆರಿಕಾದಲ್ಲಿ 10-20 ಕಿಲೋಮೀಟರ್ ದೂರ ಇದ್ದಾನೆ, ತಪ್ಪ ಇಲ್ಲಿ ಅಕೌಂಟ್ ಸೀಜ್ ಆಗುತ್ತೆ. ಎಷ್ಟು ದೂರ ಇದೆ ನೋಡಿದ್ರ? ಯಾಕೆ? ಉಪಾಧಿ ಬೇರೆ ದೇಶದಲ್ಲಿ ಇದ್ದರೆ ಬಿಟ್ಬಿಡಲಿಕ್ಕಾಗತ್ತಾ? ಬೇರೆ ದೇಶ ಬೇರೆ ವೇಷ ಹಾಕೊಂಡು ಇದ್ದರೆ ಬಿಟ್ಬಿಡ್ತಾರ? ಎಷ್ಟೇ ಬದಲಾಯಿಸಿದ್ರು ಕೂಡ ಸ್ವರೂಪೈಕ್ಯ ಇದ್ರೆ ತಪ್ಪಿಸ್ಲಿಕ್ಕಾಗೋದಿಲ್ಲ. ಇದು ಮೇನ್ ಆರ್ಗ್ಯುಮೆಂಟ್. ಈ ಐಕ್ಯವನ್ನು ಸರಿಯಾಗಿ ಆರ್ಗ್ಯುಮೆಂಟನ್ನು ಎಲ್ಲ ರೀತಿ ಎಂಫಸಿಸ್ ಮಾಡ್ತಾ ಹೋದಂತೆ ಅವ್ರ ಮತ ಅಂಬೋದು ಎಲ್ಲ ರೀತಿಯಲ್ಲೂ ತಪ್ಪು ಅಂತ ಗೊತ್ತಾಗುತ್ತೆ. ಅಥ ಮತ ಅದು ಪುತ್ರ ಅತಃ ಶರೀರಾದಿ ಒಟ್ಟು ಸ್ವರೂಪೈಕ್ಯಾಮದೇ ದೊಡ್ಡ ಪ್ರಯೋಜಕವಾದ ಪದಾರ್ಥ. ಅಚೇತನಕ್ಕಿಲ್ಲ ಸರಿ, ಭೇದ ಇಲ್ಲದೆ ಹೋದರೆ ಸರಿ, ಐಕ್ಯ ಇದ್ಮೇಲೆ ಏನೇನೂ ಮಾಡಿದ್ರೂ ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಅತಃ ಶರೀರಾಧಿಕೃತ ಭೇದೇ ವಿದ್ಯಮಾನೇ ಅಪಿ ಸ್ವರೂಪೈಕ್ಯಶ ಅಂಗೀಕಾರೇಪಿ ಅನುಸಂಧಾನಂ ಆಪಾದ್ಯತೆ ವೇತಿ. ದೇರ್ಫೋರ್ ಶರೀರಾದಿಗಳು ಬೇರೆ ಆಗಿದ್ದರೂ ಕೂಡ ಸ್ವರೂಪೈಕ್ಯ ಅಂತ ಇದ್ದುಬಿಟ್ರೆ ಅನುಸಂಧಾನವನ್ನು ಆಪಾದನೆ ಮಾಡೇ ಮಾಡ್ತೇವೆ, ಏನಂತ ಇರಲೇಬೇಕು ಅಂತ ಹೇಳ್ತೇವೆ. ಏವೇತಿ ಏತೇನ ಪ್ರಯೋಜಕಶ್ಚ ಆಪಾದ್ಯ ಅವ್ಯಾಪಕತ್ವ ಮುಕ್ತಂ ವೇದಿತವ್ಯಂ. ಆದ್ದರಿಂದ ಪ್ರಯೋಜಕವಾದ್ದೇನಿದೆಯಲ್ಲ, ಏನು ಪ್ರಯೋಜಕ ಅಂತ ಹೇಳಿದ್ರು, ಉಪಾಧ್ಯ ಅಭಾವ ಅಂತ ಹೇಳಿದ್ರಲ್ಲ, ಅದೇನು ಕೆಲಸಕ್ಕೆ ಬರಲಿಲ್ಲ ಅಂತ ಆಯ್ತಾಗ. ಉಕ್ತಂ ವೇದಿತವ್ಯಂ, ಅಲ್ಲಿ ಒಂದು ಪಾಯಿಂಟ್. ನಾನು ಅತ್ರ ವಿಶೇಷಣಸ್ಯ ಪಕ್ಷ ಮಾತ್ರ ಆವೃತ್ತ್ಯರ್ಥತ್ವೇನ ವೈಯರ್ಥಮೇವ ಕಸ್ಮಾನ್ ನೋಕ್ತಂ ಮೈವಂ. ಈ ಶಿಷ್ಯ ಕೇಳ್ತಾರೆ, ನೀವು ಸುಮ್ಮನೆ ವಿಶೇಷಣ ವೈಯರ್ಥ ಹೇಳ್ಬೋದಾಗಿತ್ತು, ಅಪ್ರಯೋಜಕತ್ವ ಯಾತಕ್ಕೆ ಹೇಳಿದಿರಿ ಅಂತ ಕೇಳಿದರೆ, ಸಾಧ್ಯ ಅವ್ಯಾಪಕತ್ವ ಸ್ಫುಟತ್ವಾ, ಅದು ಸ್ಪಷ್ಟ ದೋಷ ಹೇಳಿದವರು, ಹೊಸ ದೋಷ ಹೇಳಿದ್ವಿ ಅಂತ ಹೇಳಿ ಸ್ಪಷ್ಟ ದೋಷನ ಶಿಷ್ಯರೇ ಹೇಳ್ಕೊಂಡ್ಬಿಡ್ತಾರೆ. ಹೊಸ ದೋಷ ಹೇಳೋದಕ್ಕೋಸ್ಕರ ಮಾತು ಹೇಳಿದ್ದೇವೆ. ಸಾಧ್ಯ ಅವ್ಯಾಪಕತ್ವ ಸ್ಫುಟತ್ವಾ ಪಕ್ಷ ಮಾತ್ರ ವ್ಯಾವರ್ತಕಸ್ಯಾಪಿ ವಿಶೇಷಣಸ್ಯ ಕ್ವಚಿತ್ ಅಂಗೀಕೃತತ್ವೇನ ವೈಯರ್ಥ್ಯ, ಮುಂದೇನಿದೆ, ವೈಯರ್ಥ್ಯಸ್ಯ ಉಪಪಾದನೀಯತ್ವ. ಈ ಪಕ್ಷ ಮಾತ್ರ ವ್ಯಾವರ್ತಕತ್ವೇಪಿ ವಿಶೇಷಣಸ್ಯ, ವಿಶೇಷಣ ಯಾವಾಗಲೂ ಪಕ್ಷವನ್ನು ಬದಲಾಯಿಸಿ ಬೇರೆ ಮಾಡಿದರೂ ಕೂಡ ಕ್ವಚಿತ್ ಅಂಗೀಕೃತತ್ವೇನ ವೈಯರ್ಥ್ಯಸ್ಯ ಉಪಪಾದನೀಯತ್ವ. ವೈಯರ್ಥ್ಯವನ್ನು ಹೇಳಿದ್ರೆ ಸರಿಯಾದ ಮಾತು, ಅದು ಕ್ಲಾರಿಫಿಕೇಶನ್, ಆಚಾರ್ಯರು ಹೇಳಿದ ಮಾತಿಗೆ ಕ್ಲಾರಿಫಿಕೇಶನ್ ಅಷ್ಟೇ. ಅತಿಪ್ರಸಂಗಾಂತರಮಾಹ ಯಥಾಚ ಇತಿ, ಇನ್ನೊಂದು ದೋಷ ಹೇಳುತ್ತಾರೆ. ಅತಿಪ್ರಸಂಗಾಂತರ, ಅತಿಪ್ರಸಂಗ ಒಂದು, ಅತಿಪ್ರಸಂಗಾಂತರ ಅಂದರೆ ಇನ್ನೊಂದು ಅತಿಪ್ರಸಂಗ ಅಂತ ಅರ್ಥ. ಅತಿಪ್ರಸಂಗ ಇನ್ನೊಂದು ಅತಿಪ್ರಸಂಗ. ಉದಾಹರಣೆಗೆ ಏನು ಹೇಳಿದರು, ಕಾಲಿರೋರೆಲ್ಲ ಪಾಸ್ ಹೊಂದ್ಬಿಟ್ಟ, ಏನಾಯ್ತು ಅಲ್ಲಿಗೆ, ಕಾದಿರೋರೆಲ್ಲ ಪಾಸ್ ಆದರೆ ಏನಾಯ್ತು ಅಲ್ಲಿಗೆ, ಯಾರೋ ಕುಂಟ ಕೊಟ್ಟಬಿಟ್ಟು ಎಲ್ಲರೂ ಪಾಸ್ ಆಗಿಬಿಡ್ತಾರೆ. ಅವನು ಚೆನ್ನಾಗಿ ಬರೆದಿರ್ತಾರೆ, ಈ ಮಧ್ಯೆ ಚೆನ್ನಾಗಿ ಬರೆದು ಅವನು ಫೇಲು, ಕಾಲಿದ್ದ ಕಾರಣಕ್ಕೆ ಅವನು ಪಾಸು. ಅದೇನಂತಾರೆ ಅದಕ್ಕೆ, ಈಗ ಕಾಲಿದ್ದರೆಲ್ಲ ಪಾಸು ಅಂತ ಹೇಳಿಬಿಟ್ರೆ ಅತಿ ಪ್ರಸಂಗ ಬಂತು. ಯಾವುದೇ ಅತಿ ಪ್ರಸಂಗ ಬಂತು, ಬರೆಯದೇ ಇದ್ದವರಲ್ಲೂ ಪಾಸ್ ಆಗಬಹುದು, ಅತಿ ಪ್ರಸಂಗ ಬಂತು. ಅರ್ಥ ಆಯ್ತಾ? ಈಗ ಅತಿ ಪ್ರಸಂಗ ಅಂದರೆ ಅತಿವ್ಯಾಪ್ತಿ ಇದ್ದ, ಅತಿವ್ಯಾಪ್ತಿ ಇದ್ದ, ಅದರಲ್ಲೂ ಬಂತು ಅಂತ ಅರ್ಥ. ಅದು ಒಂದು ಅತಿ ಪ್ರಸಂಗ. ಈಗ ಇನ್ನೊಂದು ಅತಿ ಪ್ರಸಂಗ ಏನು ಅಂದರೆ, ಅದನ್ನು ಹೇಳ್ತಾರೆ ಯಥಾಚ ಅತಿ ಪ್ರಸಂಗ. ಯಾವುದು ಹೇಳಿದ್ರೆ, ಈಗ ಒಂದೇ ದೇಹವಾದರೆ ಹಸ್ತಪಾದಾದಿ ಭೇದ ಇದ್ದರೂ ಕೂಡ ಅನುಭವ ಐಕ್ಯ ಇರಬೇಕು ಅಂತ ಹೇಳಿದ್ವಲ್ಲ ಆ ರೀತಿ. ಎರಡನೇದು ಯಥಾಚ ಏಕಾಂಗುಲ್ಯಾದಿ ಅಪಗಮೇಪಿ ನ ಮುಕ್ತಿ ರೇವಂ ಏಕೋಪಾಧ್ಯ ಅಪಗಮೇಪಿ ತಶ್ಚವ ಅನಂತೋಪಾಧಿ ಸಂಬದ್ಧತ್ವಾತ್ ನಾ ಮುಕ್ತಿ ಹಿ ಶಾ. ಇದು ಮುಂದೆ ಎಷ್ಟು ಉಪಾಧಿ ಇದೆ, ಮುಂದಿನ ಪ್ರಶ್ನೆ. ಎಷ್ಟು ಜೀವರಿದ್ದಾರೆ, ಒಬ್ಬೊಬ್ಬ ಜೀವರು ಒಂದು ಉಪಾಧಿ ಅಂತ ಇಟ್ಕೊಂಡ್ರೆ ಎಷ್ಟು ಉಪಾಧಿ ಆಯ್ತು ಅಲ್ಲಿಗೆ? ಈಗ ಅನಂತ ಉಪಾಧಿ ಆಯ್ತು. ಹೇಗೆ ಅಂದರೆ, ಈಗ ಹೀಗೆ ಇಟ್ಕೊಂಡಿದ್ದಾರೆ. ಹೇಗೆ ಅಂದರೆ, ಸೂರ್ಯ ನೋಡ್ತಾ ಇದ್ದಾನೆ, ಹೀಗೆ ಇಟ್ಕೊಂಡೆ ಎರಡು ಕಾಣಿಸ್ತೀಗ, ಮೂರಾಗಿ ಒಟ್ಟಿಗೆ ಹೀಗೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಐದಾರು ಕೈ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ಬೆರಳೆ ತೆಗೆದ, ಹೋಗಲಿಲ್ಲ, ಯಾಕೆ ಇನ್ನೂ ಇದೆ, ಎರಡು ಬೆರಳು ತೆಗೆದ ಹೋಗಲಿಲ್ಲ. ಸೊ ಐದು ಬೆರಳು ಇದ್ದ ಕಾಲಕ್ಕೆ ಐದು ಬೆರಳು ಕಂಡಿಟ್ಕೊಂಡ್ರೆ, ಒಂದಿಟ್ಕೊಂಡ್ರೆ ಎರಡು ಕಾಣಿಸುತ್ತೆ, ಇಟ್ಟು ಇನ್ನೂ ಎಷ್ಟು ಒಂದು ಆದರೆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಅಷ್ಟು ಹೋಗ್ಬೇಕು, ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ಏನಾಗಬೇಕು ಈಗ, ಅಷ್ಟು ತೆಗಿಬೇಕು. ಐದು ತೆಗೆದ್ರೆ ಸಾಕಿದೆ. ಆದರೆ ನಿಮ್ಮ ಅನಂತ ಉಪಾಧಿ ಇದೆ, ಅನಂತ ಉಪಾಧಿ ಇದೆ. ಸೊ ಒಂದಂತ ಉಪಾಧಿ ಹೋಗೋವರೆಗೂ ಮುಕ್ತಿ ಆಗೋದಿಲ್ಲ, ಅನಂತ ಉಪಾಧಿ ಹೋಗೋವರೆಗೂ ಮುಕ್ತಿ ಇಲ್ಲ. ಅನ್ಫಾರ್ಚುನೇಟ್ಲಿ ಜೀವನಿಗೂ ಬ್ರಹ್ಮನಿಗೆ ಸಂಬಂಧ ಇದೆ. ಜೀವನಿಗೆ ಮುಕ್ತಿ ಇಲ್ಲ, ಯಾರಿಗೆ ಮುಕ್ತಿ ಇಲ್ಲ ಅಂತ, ಈಗ ಬ್ರಹ್ಮನಿಗೆ ಮುಕ್ತಿ ಇಲ್ಲ ಕೊನೆಗೆ. ಯಾರು ಅನುಭವಿಸ್ತಿರೋದು ಹೇಗೆ, ಈ ಕೈ ಇಟ್ಕೊಂಡ್ರು ಕೂಡ, ಬೆರಳಿಗೆ ಇಟ್ಕೊಂಡ್ರು ಕೂಡ, ತಪ್ಪು ಕಾಣೋದು ಬೆರಳಿಗಲ್ಲ, ಯಾರಿಗೆ ಕಾಣ್ತಿರೋದು, ಗಂಭೀರ ತಪ್ಪು ಕಾಣ್ತಿದೆ, ಕಣ್ಣು ಕಣ್ಣಿನ ಗಿರೋನು ಅದ್ಮೇಲೆ ಯಾರ್ದೋ ಪಾಪ ಯಾರಿಗೂ ಹಾಕಿದಾಗಾಯ್ತು. ಅನಂತ ಉಪಾಧಿಗಳು ಗಂಟು ಬಿರೋದ್ರಿಂದ ಒಂದೊಂದು ಉಪಾಧಿ ಹೋಗೋದೇ ಭಾರಿ ಪ್ರಾಬ್ಲಮ್ ಇದೆ. ಫಸ್ಟ್ ಆಫ್ ಆಲ್ ಅನಂತ ಉಪಾಧಿ ಹೋಗಬೇಕು, ಎಂದಿಗೆ ಆಗಬೇಕು ಇದೆಲ್ಲ ಕೂಡ ಸಾಧ್ಯವೇ ಇಲ್ಲ. ಕೆಲಸ ಕೋರ್ಟಲ್ಲಿ ಕೇಸ್ ಡಿಸೈಡ್ ಮಾಡ್ತಾರೆ, 20 ಕೊಲೆ 100 ಕಳ್ಳತನ ಮಾಡಿರ್ತಾರೆ, ಎಲ್ಲ ಹಾಕ್ತಾ ಹೋಗ್ತಾರೆ. ಇಷ್ಟು ಕಳ್ಳತನಕ್ಕೆ ಇಷ್ಟು ವರ್ಷ ಜೈಲಿ, ಇಷ್ಟು ಕೊನೆಗೆ ಎಷ್ಟು ವರ್ಷ ಆಗ್ತದೆ, ಅದು 200 ವರ್ಷ ಆಗಿಬಿಡ್ತಾ ಕೊನೆಗೆ. 200 ಕೊನೆಗೆ ಏನು ಮಾಡಿಬಿಡ್ತಾರೆ, ಅದನ್ನು ಜೀವಾವಧಿ ಶಿಕ್ಷೆ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಈಗ 8 ದಿವಸ ಆಗೋದ್ರಿಂದ 8 ದಿವಸ ಸಾಧ್ಯ ಇಲ್ಲ ಅಂದರೆ ಬದುಕಿರೋವರಿಗಿಲ್ಲ ಅಂದ್ಬಿಡ್ತಾರೆ. 8 ದಿವಸ ಇರಲಿ ಅಂದರೆ ಏನಾಗುತ್ತೆ, 8 ದಿವಸ ಬದುಕಲಿ ಅಂತ ಆಗುತ್ತೆ. ಫಸ್ಟ್ ಅವರು 8 ದಿವಸ ಶಿಕ್ಷೆ ಕೊಟ್ಟು ಫಸ್ಟ್ ಏನು ಮಾಡಬೇಕು, ಇವನು 8 ದಿವಸ ಬದುಕಿ ಸಾಮೇಲೆ ಶಿಕ್ಷೆ ಕೊಡಬೇಕು ಅವ್ರು, ಅದಕ್ಕೆ ಬರೋ ಇರೋವರೆಗೂ ಬಸ್ ಜೈಲಲ್ಲಿ ಅಂತ ಹೇಳ್ಬಿಡ್ತಾರೆ. ಕೊನೆಗೆ ಅದು 14 ವರ್ಷಕ್ಕೆ ತರ್ತಾರೆ, ಇರೋಣ ಮಾಡ್ತಾರೆ ಮುಂದೆ. ಅಂತೂ ಪರಿಸ್ಥಿತಿ ಏನಾಯ್ತು, ಈಗ ಅನಂತ ಉಪಾಧಿಗಳಿದ್ದಾಗ ಒಂದೊಂದು ಉಪಾಧಿ ಹೋದರೂ ಕೂಡ ಮೂಲ ವಸ್ತುವಿಗೆ ಬಿಡುಗಡೆ ಇಲ್ಲ, ಆದ್ದರಿಂದ ಅನಂತ ಉಪಾಧಿಗಳು ಹೋಗೋ ಚಾನ್ಸೇ ಇಲ್ಲ. ಅನಂತ ಉಪಾಧಿ ಹೋಯಿತು ಅಂದರೆ ಅನಂತ ಆಗಲಿಲ್ಲ. ಅದು ಅನಂತ ಶಬ್ದಕ್ಕೇನು ಅಂತ ಅಂತ ಬೇಕು, ಲಿಮಿಟೆಡ್ ಅನ್ಲಿಮಿಟೆಡ್, ಅನ್ಲಿಮಿಟೆಡ್ ಹೋಗೋದು ಹೋದರೆ ಲಿಮಿಟೆಡ್ ಆಗಿಬಿಡುತ್ತೆ, ಆಮೇಲೆ ಹೋಗೋಗಿಲ್ಲೇ ಇಲ್ಲ. ದೇರ್ಫೋರ್ ಅವನಿಗೆ ಏನಿಲ್ಲ ಅಂತ ಆಯ್ತು ಅಲ್ಲಿಗೆ ನೋಡಿ. ಯಥಾಚ ಏಕಾಂಗುಲ್ಯಾಧ್ಯ ಅಪಗಮೇಪಿ ನಾ ಮುಕ್ತಿ ಏವಂ ಏಕೋಪಾಧಿ ಅಪಗಮೇಪಿ ತಶ್ಚವ ಅನಂತ ಉಪಾಧಿ ಸಂಬದ್ಧತ್ವಾತ್ ನಾ ಮುಕ್ತಿ ಶಾ. ಒಂದೊಂದು ಅಂಗಡಿಯನ್ನು ತೆಗೆದಾಗ ಹೇಗೆ ಆ ನಿಮಿತ್ತದಿಂದ ಬಂದಂತಹ ಉಪಾಧಿ ಹೋಗಲಿಲ್ಲವೋ ಅದೇ ರೀತಿಯಲ್ಲಿ ಅನಂತ ಉಪಾಧಿ ಸಂಬಂಧವಾದ ಜೀವನಿಗೆ ಏನ್ ಮಾಡಿದ್ರೆ ಏನು ಹೋಗೋದಿಲ್ಲ, ಈ ಸಂಬಂಧ ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಸರ್ವ ಜೀವಾನಾಂ ಐಕ್ಯಂ ಇವದನ್ ಪ್ರಶ್ನವ್ಯ, ಅದಕ್ಕೆ ಪ್ರಶ್ನೆ. ಎಲ್ಲ ಜೀವನೊಂದು ಐಕ್ಯ ಹೇಳ್ತೀಯಲ್ಲಪ್ಪ, ಕೇಳ್ತಿ ಆಚಾರ್ಯ ಮಾತಿಗೆ ಅವತಾರಿಕ. ಕಿಂ ಸರ್ವೇಷಾಂ ಜೀವಾನಾಂ ಯುಗಪದೇವ ಮುಕ್ತಿರ್ಭವತಿ ಉತ ಕ್ರಮೇಣ. ಎಲ್ಲ ಜೀವರಿಗೂ ಯುಗಪದೇವ ಅಂದ್ರೇನು? ಒಟ್ಟಿಗೆನೆ, ಒಟ್ಟಿಗೆನೆ ಮುಕ್ತಿ ಆಗುತ್ತೋ ಅಥವಾ ಒಬ್ಬ ಕ್ರಮವಾಗಿ ಆಗುತ್ತೋ? ಆದ್ಯ ಕಿಂ ಏಕಜೀವವಾದಿನಾಂ ಅಪರಾಧಂ, ಏನು ತತ್ ಪರಿತ್ಯಾಗೇನ ಬಹುಜೀವವಾದ ಅಂಗೀಕೃತ? ಇಲ್ಲ ಒಟ್ಟಿಗೆ ಆಗುತ್ತೆ ಅಂತ ಹೇಳಿಬಿಟ್ರೆ ಏಕಜೀವವಾದ ಒಪ್ಪಿಗೆ ಹಾಕಿದ್ರೆ ಒಪ್ಪಿಕೊಳ್ಳಿಲ್ಲ, ಏಕಜೀವವಾದ ಒಪ್ಪಿಕೊಳ್ಳಿಲ್ಲ ಅವನೇ. ಅದಕ್ಕೆ ಇರೋ ಒಬ್ಬ ಜೀವ ಅವ್ರಿಗೆ ಮುಕ್ತಿ ಆಗಿಬಿಟ್ರೆ ಏನಾಯ್ತು? ಅಲ್ಲಿಗೆ ಸಂಸಾರ ನಿಂತೋಯ್ತು. ವೇದ ಒಪ್ಪುತ್ತೆ ಏನಂತ ಹೇಳ್ತಾ ಇದೆ? ಯಥಾಪೂರ್ವ ಮಕಲ್ಪೆಯ, ಈ ಸಂಸಾರ ಅನ್ನೋದು ಯಾವಾಗಲಿರೋದ್ರಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗ್ಲಿಕ್ಕೆ ಬಾರದ ಏನು ಮಾಡ? ಬಹುಜೀವವಾದ ಒಪ್ಕೊಂಡವ್. ಬಹುಜೀವವಾದ ಯಾತಕ್ಕೆ ಒಪ್ಕೊಂಡ ಅಂದರೆ ಒಬ್ಬನು ಮುಕ್ತನಾದರೂ ಕೂಡ ಇನ್ನೊಬ್ಬನಿರೋದ್ರಿಂದ ಸಂಸಾರ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿಬಿಟ್ಟು. ಅನ್ಫಾರ್ಚುನೇಟ್ಲಿ ಒಬ್ಬನು ಯಾರೋ ನೀವನೇ. ಈ ಬಹು ಬದ್ಧ ಮುಕ್ತ ವ್ಯವಸ್ಥಾ ಸಿದ್ಧಯೇ ಖಲು ಬಹುಜೀವ. ಹೇಗೆ ಅಂದರೆ ಪ್ರತಿ ವರ್ಷ ಒಬ್ಬರು ಹತ್ತತ್ತಿರ ಹುಡುಗರು ಪಾಸ್ ಆಗ್ತಿದ್ದಾರೆ, ಒಳ್ಳೆ ಕಾಲೇಜ್ ಹೆಸರಾಯ್ತದ. ಅವರೇ ಹತ್ತತ್ತಿರ ಕೊನೆವರೆಗಿದ್ದಾರೆ, ಕೊನೆ ಏನು ಮಾಡ್ಬೇಕು? ಅದಕ್ಕೆ ಅವರು ಚೇಂಜ್ ಆಗ್ತಾನೇ ಇಲ್ಲ, ಹೊಸ ಒಬ್ಬರು ಸೇರ್ತಾರೆ. ಅದಕ್ಕೆ ಅದಕ್ಕೆ ಇಲ್ಲಿ ಪಾಸ್ ಆಗಲಿ ಲಕ್ಷಣ ಇಲ್ಲ ಅಂತ ಹೇಳ್ತಾರೆ. ಸಂಸಾರ ಹೋಗೋದೇ ಇಲ್ಲ ಅಂತ, ಸಂಸಾರ ಹೋಗೋದೇ ಇಲ್ಲ. ಆದ್ದರಿಂದ ಅದು ಸರಿಯಲ್ಲ. ಒಬ್ಬನೇ ಇದ್ದ ಹೊರಟೋಗ್ಬಿಟ್ಟ, ನೆಕ್ಸ್ಟ್ ಬ್ಯಾಚ್ ಸ್ಕೂಲಾಗಿ ಓಪನ್ ಮಾಡಬೇಕು. ಒಬ್ಬನೇ ಸ್ಟೂಡೆಂಟ್ ಇದ್ದ, ಅವನಿಗೆ ದೊಡ್ಡ ಒಂದು 20 ಮೇಸ್ಟರ್ ಎಲ್ಲ ಹಾಕಿ ಸ್ಕೂಲ್ ಓಪನ್ ಮಾಡಿದರು. ಅವ್ನು ಪಾಸ್ ಆದ ನೆಕ್ಸ್ಟ್ ಇಲ್ಲ ಕ್ಯಾಂಡಿಡೇಟ್. ಏನಾಯ್ತು ಅಲ್ಲಿಗೆ? ಕ್ಲೋಸ್ ಕಾಲೇಜ್, ಕ್ಲೋಸ್ ಸಂಸಾರ. ಕ್ಲೋಸ್ ಆದರೆ ಒಪ್ತೇವೆ ನಾವು, ಕಾಲೇಜ್ ಕ್ಲೋಸ್ ಆದರೆ ಒಪ್ಪಕ್ಕೆ ತಯಾರಿಲ್ಲ. ಸಂಸಾರ ಕ್ಲೋಸ್ ಆಗಿಬಿಟ್ರೆ ದಾತ ಯಥಾಪೂರ್ವ ಕಲ್ಪೆ ತಾಗಲೇಬೇಕು. ಎಷ್ಟು ಪ್ರಾಬ್ಲಮ್ ಇದೆ. ಹೀಗಾಗಿ ಯಾರು ಕೂಡ ಒಂದು ಯಾವ್ದಾದ್ರು ಒಂದು ವರ್ಷ ಕೇಳ್ತಾರೆ, ಒಂದೇ ಕಾಪಿ ಪ್ರಿಂಟ್ ಮಾಡಿಕೊಡು, 1000 ಕಾಪಿಗೆ ಎಷ್ಟು ಅಷ್ಟೇ ಚಾರ್ಜ್ ಆಗ್ತದೆ, ಇಲ್ಲ ಮಾಡಿಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ಇನಿಷಿಯೇಟ್ ಎಷ್ಟು ಮಾಡಬೇಕು ಅವನಿಗೆ ಒಂದು ಕಾಪಿಗೋಸ್ಕರ? ಅಷ್ಟೆಲ್ಲ ಪ್ರೋಸೆಸ್ ಇದೆ, ಒಂದು ಕಾಪಿ ತರ ಅಷ್ಟು ಪ್ರೋಸೆಸ್ ಎಲ್ಲ ಮಾಡ್ಕೊಳೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯೇ ಇವತ್ತು ಒಬ್ಬ ಜೀವನಿಗೋಸ್ಕರ ಇಷ್ಟೆಲ್ಲ ಸಂಸಾರ ಯಾರು ಮಾಡ್ತಾರೆ? ಈ ಮಧ್ಯೆ ಸಾಧ್ಯ ಇಲ್ಲ, ಅನಂತ ಇದ್ರೆ ಮಾಡ್ತಾರೆ. ಅವೈದಿಕ ಹೇಳಿ, ಬಟ್ ತಮಾಷೆ ಅಂದರೆ ಅದನ್ನು ಅವನು ಎರಡು ರೀತಿಯಲ್ಲಿ ಹೇಳಬೇಕು. ಅವನಿಗೆ ಫಸ್ಟು ಒಂದನ್ನು ಒಪ್ಕೋಬೇಕು ಅವನು. ಹೊಸ ಪ್ರಾಬ್ಲಮ್ ಇದೆ, ವೇದ ಒಪ್ತಾನೆ ಬಿಡಿಸಾರಲ್ಲ, ಒಂದು ಕಾನ್ಸೆಪ್ಟ್ ವೇದ ವಾಕ್ಯ ನಾವು ಕೊಟ್ಟಿದ್ದೀವಿ ಅಷ್ಟೇ. ಬಟ್ ಅವ್ನು ತೆಗ್ಲಿಕ್ಕೆ ತಯಾರಿಲ್ಲ. ಅವನು ಏನು ಒಪ್ತಾನೆ? ಇದು ನಡೀತಾನೇ ಇರಬೇಕು, ಸರ್ಕಲ್ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾನೆ. ಯವಿದ್ಯೆಯಿಂದ ಬರೋ ಸರ್ಕಲ್ ಇದೆಯಲ್ಲ, ಅನಾದಿ ಇದು, ಅನಾದಿ ಕಾಲದ ಕಂಟಿನ್ಯೂ ಆಗ್ತಾರೆ, ಇರಲೇಬೇಕು, ಇದು ಹೋಗೋಂಗಿಲ್ಲ ಅಂತ ಹೇಳ್ತಾನೆ. ಆ ರೀತಿ ಹೇಳಿದ ಮೇಲೆ ಒನ್ ಆಸ್ ಟೂ ಇದೆ ಅಟ್ಲೀಸ್ಟ್, ಅದು ಅನುಭವಿಸ್ಲಿಕ್ಕೆ ಯಾರು ಇರಬೇಕು? ಈಗ ಒಬ್ಬನಾರು ಇರಬೇಕು. ಅದು ಅವ್ನು ಏನ್ ಮಾಡ್ತಾನೆ? ರ್ಯಾಷನಲ್ ಲೆವೆಲ್ ಅಲ್ಲಿ ಒಪ್ತಾನೆ. ಇದು ಇದು ಎಟರ್ನಲ್ ಅಂತ ಒಪ್ತಾನೆ. ಈ ಸೃಷ್ಟಿ ಸಂಹಾರದ ಪ್ರೋಸೆಸ್ ಇದೆಯಲ್ಲ, ಏನದು? ಎಟರ್ನಲ್. ಅದು ಆ ವೇದ ಒಪ್ಪಿದ್ರು ಕೂಡ ಆಯ್ತು ಬಿಡು. ಮುಖ್ಯಾರ್ಥದಲ್ಲಿ ಇದೆಲ್ಲ ತಮಾಷೆ ಏನು ಗೊತ್ತಾ? ಈ ವೇದ ತಾತಾಯತ ಪೂರ್ವ ಕಲ್ಪ ಎತ್ತಂಬ ವಾಕ್ಯನ ಒಪ್ಪೋದಿಲ್ಲ ಅಂತ ಹೇಳೋದು ಯಾವಾಗ ಅವನು? ಇದಿಷ್ಟು ವಾದ ಪ್ರೂವ್ ಆದರೆ ಅರ್ಥ ಆಯ್ತಾ? ಈಗ ಇದು ಪ್ರೂವ್ ಮಾಡೋಕ್ಕೆ ಹೊರಟೆ ಪ್ರಾಬ್ಲಮ್ ಆಗಿರೋದು ಅವನಿಗೀಗ. ಅದೆಲ್ಲ ವ್ಯಾವಹಾರಿಕ ಅಂತ ಹೇಳಿ ಕೊಟ್ಟಿದ್ದಾನೆ. ಅದು ಅದೇ ಆ ಪ್ರಾಬ್ಲಮ್ ಅಟ್ಯಾಕ್ ಮಾಡಿ, ಈ ರೀತಿ ಅಟ್ಯಾಕ್ ಮಾಡ್ಬೋದು. ಸುಳ್ಳು ಅಂತ ಹೇಳ್ತಿ, ಕರೆಕ್ಟು. ಸುಳ್ಳು ಅಂತ ಹೇಳೋದು ಯಾವಾಗ? 5 ಮಾತ್ರ ಅಂತ ಪ್ರೂವ್ ಆದರೆ. 5 ಮಾತ್ರ ಅಂತ ಇನ್ನು ಪ್ರೂವ್ ಆಗಿಲ್ಲ, ನೀನು ಅಸ್ಯೂಮ್ ಮಾಡ್ಕೊಂಡಿರೋದು ಅಷ್ಟೇ ಅದು, ಗೊತ್ತಾಯ್ತಾ? ಮತ್ತೆ ನಿನ್ನ ಮಾತಲ್ಲೇ ಹೋಗಿಬಿಡುತ್ತೆ. 5 ಬಿಟ್ಟು ಉಳಿದೆಲ್ಲ ಬೇರೆ ಹೇಳ್ತಿರ್ಬೇಕಾದ್ರೆ 5 ನಂಬರ್ ಹೇಗೆ ನಾವೀಗ? ಇವನ್ನ ಕಾರ್ಡ್ ಇಟ್ಟಿದ್ದೆಲ್ಲ ಮೆಜಾರಿಟಿ ಕೂಡ ಅದು ಸ್ಟ್ಯಾಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕರೆಕ್ಟ್ ಆಗಿರೋದು ಮೆಜಾರಿಟಿ ಇರೋದು ಒಂದು, ಎರಡೆರಡಿದೆ, ಸಾಧ್ಯನೇ ಇಲ್ಲ. ಅವನೇನು ಬಂದ ಮೇಲೆ ಡಿಪೆಂಡ್ ಮಾಡ್ತಾ ಹೋಗ್ತಾನೆ ಕೇಸನ್ನು. ಏನಾಗುತ್ತೆ? ಇಂಟರ್ಡಿಪೆಂಡೆನ್ಸ್ ಬರೋದ್ರಿಂದ ಅದು ಆನ್ಸರ್ ಅಲ್ಲ. ಅದು ಯಾವ ಫೈನಲ್ ಆಗ್ತಿತ್ತದು? ಹೌದಪ್ಪ, 5 ಗ್ಯಾರಂಟಿ ಅಂತ ಆಗಿಬಿಟ್ಟಿದ್ದು. ಹೇಳಿಲ್ಲ ಗುಡಿ ಬಂದು ಮಠ ಇದೆ, ಮಠದ ಬಂದರೆ ಗುಡಿ ಇದೆ, ಎಂದಿಗೆ ಪ್ರೂವ್ ಆಗಬೇಕದು? ಗುಡಿನೂ ಸಿಗಲಿಲ್ಲ, ಮಠನೂ ಸಿಗಲಿಲ್ಲ. ಒಂದು ಹೇಳಬೇಕು ಅವನು, ಒಂದನ್ನು ಪ್ರೂವ್ ಮಾಡಿಬಿಟ್ರೆ ಏನಾಗುತ್ತೆ? ಗರ್ಭಣಿ ದಾರಿ ಹೇಳೋರು ಕೂಡ ಪಾಪ ಕೇಳ್ತಾರೆ ಫಸ್ಟ್, ಯಾವುದು ಕೇಳುತ್ತೆ? ಇದು ಗೊತ್ತಾ ಅಂತಾರೆ, ಇಲ್ಲ ಅಂತ, ಇದು ಗೊತ್ತಾ ಇಲ್ಲ ಅಂತಾರೆ. ಏನು ಗೊತ್ತಿದೆ ಏನು ಹೇಳೋದಂತಾರೆ ಕೊನೆಗೆ? ಏನು ಗೊತ್ತಿ ಏನು ಹೇಳೋದು ನಿನಗೀಗ? ಕೊನೆಗೆ ಇದನ್ನು ಮಾಡಿ ಯಾವುದೋ ಹುಡುಕ ಆಮೇಲೆ ಅದನ್ನು ಇದ್ರೆ ಸಿಗುತ್ತೆ ಅಂತ ಹೇಳಬೇಕು. ಸುಲಭ ಅಂತ ಹೇಳಿ ಕೊನೆಗೆ ಮಠ ಗುರ್ತು ಹೇಳೋದು, ಸಿರ್ಬಾ ಥಿಯೇಟರ್ ಗುರ್ತು ಅದು ಹೇಗಿದೆ ಅಂತ ಹೇಳಿದಾಗ ಕೊನೆಗೆ ಸಿರ್ಬ ಎಲ್ಲರಿಗೂ ಗೊತ್ತಿರ್ತದಲ್ಲ ಅಂತ. ಅದನ್ನು ಈ ರೀತಿ ಆದರೆ ಸರಿಯಲ್ಲ. ಗೊತ್ತು ಇಂಟರ್ ಡಿಪೆಂಡೆನ್ಸ್ ಆಗಲಿ ಅಥವಾ ಸೆಲ್ಫ್ ಡಿಪೆಂಡೆನ್ಸ್ ಆಗಲಿ, ಯಾವ ಡಿಪೆಂಡೆನ್ಸ್ ದೋಷ ಕೂಡ ಇರಬಾರ್ದು ಅಂತ ಮತ್ತೆ ಅವ್ನು ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಕೂಡ. ಅದಕ್ಕೆ ಇದು ಸ್ಟ್ಯಾಂಡ್ ಆಗುತ್ತೆ. ಒಂದು ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಪ್ರಶ್ನೆ ಬರೋದಿಲ್ಲ. ಬಹುಜೀವವಾದ ಅಂಗೀಕೃತ ಬದ್ಧಮುಕ್ತ ವ್ಯವಸ್ಥಾ ಸಿದ್ಧಯೇ ಖಲು. ಅವನಿಗೆ ಅಡ್ಮಿಟ್ಟೇ ಆಗಿಲ್ಲ. ನನಗೆ ಶಿಕ್ಷಣ ಯಾವುದು ಅಂತ ಕೇಳಿದ್ರೆ ಹೇಗೋ ಹಾಗೆ, ಗೊತ್ತಾಯ್ತಾ? ಯಾವ ಶಿಕ್ಷಣ ಆಗ್ತಿರೋದು? ಅಡ್ಮಿಷನ್ ಆಗಿಲ್ಲ, ಯಾವ ಶಿಕ್ಷಣ ಆಗೋದು ನಿನ್ನೀಗ? ಇದು ಅಡ್ಮಿಟ್ಟೇ ಮಾಡಿಲ್ಲ ವಾದನ. 5 ಮಾತ್ರ ಮಹಾವಾಕ್ಯದ ವಾದ ಅಡ್ಮಿಟ್ ಮಾಡಿದ್ದಾನೆ ಪ್ರಶ್ನೆ ಬರೋದು. ಅದು ಅಡ್ಮಿಟ್ ಮಾಡೇ ಇಲ್ಲ ಅದು ಫಸ್ಟ್. ಈಗ ಮುಂದೆ ಯಥಾ ಏಕಜೀವ, ಏಕಜೀವಾದಿನ ಬದ್ಧಮುಕ್ತ ವ್ಯವಸ್ಥಾ ಸಿದ್ಧಯೇ ಖಲು ಬಹುಜೀವವಾದಾಭ್ಯುಪಗಮಃ ತಸ್ಮಿನ್ನಪಿ ದಿನ ಬದ್ಧಮುಕ್ತ ವ್ಯವಸ್ಥಾ ತದಾ ಕಿಂ ತೇನ. ಇಷ್ಟೆಲ್ಲ ಕಷ್ಟಪಟ್ಟು ಬದ್ಧಮುಕ್ತ ವ್ಯವಸ್ಥಾ ಬರದೆ ಹೋದ್ಮೇಲೆ ಇಟ್ಕೊಂಡು ಏನು ಮಾಡ್ತೀಯ? ದ್ವಿತೀಯ ದೇವದತ್ತಸ್ಯ ಕಿಂ ಸಸಂಬಂಧಿ ಸರ್ವೋಪಾಧ್ಯಪಗಮೋ ಮುಕ್ತಿ ಉತ ಕತಿಪಯ ಉಪಾಧಿ ಅಧಿಗಮಃ ಉಪ ಉಪಗಮಃ ರಾಜ್ಯ. ಇನ್ನು ದೇವದತ್ತನಿಗೆ ಉಪಾಧಿ ಇವೆ, ಉಪಾಧಿ ಹೋದರೆ ಮುಕ್ತಿ ಅಂತ ಹೇಳ್ತೀಯಲ್ಲ, ಸ್ವಸಂಬದ್ಧ ಸರ್ವೋಪಾಧಿ ಅಪಗಮಃ ಮುಕ್ತಿ, ತನಗೆ ಸಂಬಂಧಿಸಿದ ಎಲ್ಲ ಉಪಾಧಿಗಳು ಹೋದರೆ ಮುಕ್ತಿನೋ, ಅಥವಾ ಕತಿಪಯ ಉಪಾಧಿ ವಿಗಮಃ ಜಾಧ್ಯ. ಕತಿಪಯ ಉಪಾಧಿ ಅಂದ್ರೇನು? ಕೆಲವು ಉಪಾಧಿ ಮಾತ್ರ ಹೋಗೋದು. ಒಬ್ಬ ಜೀವ ಇದ್ದಾನೆ, ಸಂಸಾರಿ ಆಗಿಬಿಟ್ಟಿದ್ದಾನೆ, ಬಿಕಾಸ್ ಆಫ್ ಉಪಾಧಿ. ಉಪಾಧಿ ಅನಂತ ಇವೆ. ನಮ್ಮ ಪ್ರಶ್ನೆ ಇಷ್ಟೇ, ಆ ಉಪಾಧಿಯಿಂದ ಗ್ರಸ್ತರಾದ ಜೀವ ಸಂಸಾರದಿಂದ ಬಿಡುಗಡೆಯೋದು ಯಾವಾಗ? ಎಲ್ಲ ಉಪಾಧಿಗಳು ಹೋದ್ಮೇಲೆ ಬಿಡುಗಡೆ ಆಗ್ತಾನೋ, ಕೆಲವು ಹೋದ್ಮೇಲೆ ಬಿಡುಗಡೆ ಆಗ್ತೋ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ದೇವದತ್ತಾಭಿಘೋಷ ಅಭಿಘೋಷಾದ್ಯಪಗಮೇಪಿ ಯಜ್ಞದತ್ತಾದ್ಯಭಿಧಾನಾಂ ಅನಂತೋಪಾಧೀನಾಂ ಅನಪಗಮೇನ ಮುಕ್ತ್ಯಭಾವ ಪ್ರಸಂಗ. ಅದಕ್ಕೆ ಹೇಳ್ತಾರೆ, ದೇವದತ್ತ ಅಭಿಧಾ ಉಪಾಧ್ಯಪಗಮಿ, ದೇವದತ್ತ ಎಂಬ ಹೆಸರಿನ ಉಪಾಧಿ ಹೋದರೂ ಕೂಡ ಯಜ್ಞದತ್ತಾದ ಹೆಸರಿನ ಉಪಾಧಿ ಬೇಕಾಗಿಸ್ತಿರೋದ್ರಿಂದ ಮುಕ್ತಿಯಾಗೋ ಚಾನ್ಸಸ್ಸೇ ಇಲ್ಲ. ಒಂದು ಇದ್ರೂ ಕೂಡ, ಉದಾಹರಣೆಗೆ 20 ನಾಯಿ ಹಿಡ್ಕೊಂಡಿದ್ದ, ಎಲ್ಲ ಬಿಡ್ರೆ ಮಡಿ ಆಗ್ತಿ ಅಂದರು, ಒಂದೊಂದೇ ಬಿಡ್ಸಾ ಬಂದ, ಒಂದಿದ್ರು ಬೈಲಿಗೆ ಅವನು. 20 ನಾಯಿಗಳು ಹಿಡ್ಕೊಂಡ ಕಾಲಕ್ಕೆ ಎಷ್ಟು ನಾಯಿಗಳು ಹೋಗ್ಬಿಡ್ಬೇಕು ಅವನೀಗ? ಒಂದು ಬಿಟ್ಟೆ ಬಡಿನ, ಎರಡು ಬಿಟ್ಟೆ ಬಡಿನ ಅಂತ ಕೇಳಿದರೆ, ಈ ಕೈ ಸ್ನಾನ ಮಾಡಿಸ್ಬಡಿನ, ಖಾಲಿ ಸ್ನಾನ ಮಾಡಿ ಅಂದ್ರೆ ಏನರ್ಥ? ಇಡೀ ದೇಹ ಮುಳುಗಬೇಕು, ಇಲ್ಲದ ಹೋದ್ರೆ ಅಲ್ಲ. ಅದೇ ರೀತಿ ಎಲ್ಲರೂ ಮುಕ್ತರಾಗಬೇಕು, ಎಲ್ಲ ಹೋಗ್ಬೇಕು, ಅನಂತ ಆದ್ರೆ ಹೋಗೋಗಿಲ್ಲ ಅವು, ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ನಾಳೆ ಅದನ್ನು ಕಂಟಿನ್ಯೂ ಮಾಡು. ಜನ್ಮಾದ್ಯಸ್ಯತೋನ್ಮಯಾತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾಸ್ತೇನ ಸದಾ ನಿರಸ್ತಪುಃ ಸಂ